ஸ்ரீகுருப்போ நமஹ. ஹரி ஓம். சத்யம் சத்யம் புனசத்யம், விஷ்ணுதிர்த்தப்பிரதாத சர்வே காமாபவந்தேவ ஷபதோ பிம்பசன்னிதௌ. பகவந்த ஜீவனிகே ತಾಯಿಯ ಉದರದಲ್ಲಿ ಶರೀರವನ್ನು ಕೊಟ್ಟ ರೀತಿ, ನಂತರ ಶರೀರವನ್ನು ಧಾರಣೆ ಮಾಡಲಿಕ್ಕೆ ನಾಡಿಗಳನ್ನು ಧಾರಣೆ ಮಾಡಲಿಕ್ಕೆ ಒಳಗಿರತಕ್ಕಂಥ ಅನೇಕ ಸಪ್ತಧಾತುಗಳು ಇವುಗಳನ್ನು ಧಾರಣೆ ಮಾಡಲಿಕ್ಕೆ, ಪೋಷಣೆ ಮಾಡಲಿಕ್ಕೆ, ಅದು ಪ್ರೇರಣೆ ಮಾಡಲಿಕ್ಕೆ ಅನೇಕ ರೂಪಗಳಿಂದ ದೇವರೇ ಪ್ರವೇಶ ಮಾಡಿದ. ಅಷ್ಟೇ ಅಲ್ಲದೆ ಇನ್ನ ಮೂರು ರೂಪಗಳಿಂದ ಪ್ರವೇಶ ಮಾಡಿದ. ವಿಶ್ವ ತೈಜಸ ಪ್ರಾಜ್ಞ ರೂಪಗಳಿಂದ ಪ್ರವೇಶ ಮಾಡಿ ಕಣ್ಣು, ಕಂಠ, ಹೃದಯ ಮೂರು ಸ್ಥಾನಗಳಲ್ಲಿ ನಿಂತು ವಿಶೇಷವಾಗಿ ಮೂರು ಅವಸ್ಥೆಗಳನ್ನು ಕೊಡತಾ ಇದ್ದಾನೆ ಎಂಬುದನ್ನು ಪರಿಚಯ ಮಾಡಿಕೊಟ್ಟರು. ನಂತರ ಮತ್ತೆ ಹೇಳ್ತಾ ಇದ್ದಾರೆ ಭಗವಂತ, ಈ ರೀತಿಯಾಗಿ ಅನೇಕ ರೂಪಗಳಿಂದ ಪ್ರವೇಶ ಮಾಡಿದರೂ ಕೂಡ ಪುನಃ ಇನ್ನ ಕೆಲವು ಕೆಲವು ತತ್ವಗಳನ್ನು ಪ್ರತ್ಯೇಕ ಪ್ರತ್ಯೇಕ ನಿಯಮನ ಮಾಡಲಿಕ್ಕೆ ತಾನು ಹೊರಡುತ್ತಾ ಇದ್ದಾನೆ. ಹೊರಡುವಾಗ ಎಲ್ಲಾ ಕಡೆ ಹೇಳ್ತಾರೆ, ಅಂಗ ಪ್ರತ್ಯಂಗಶಃ ವ್ಯಾಪ್ಯ, ನಮ್ಮ ಶರೀರದೊಳಗೆ ಪರಮಾಣು ಪ್ರದೇಶವನ್ನು ಕೂಡ ಬಿಡದೆ, ಒಂದು ಚಿಕ್ಕ ಪರಮಾಣು ಪ್ರದೇಶವನ್ನು ಕೂಡ ಬಿಡದೆ ತಾನು ವ್ಯಾಪಿಸಿ ನಿಂತಿದ್ದರೂ ಕೂಡ ಬ್ರಹ್ಮಾದಿ ದೇವತೆಗಳಿಗೆ ಆಜ್ಞೆ ಮಾಡುತ್ತಾ ಇದ್ದಾನೆ, ನೀವೆಲ್ಲರೂ ಕೂಡ ತತ್ವಗಳಲ್ಲಿ ಆಯಾ ಇಂದ್ರಿಯಗಳಲ್ಲಿ ಪ್ರವೇಶ ಮಾಡಿ ಅಂತ ತಿಳಿಸಿಕೊಡ್ತಾ ಇದ್ದಾನೆ. ಅವರೆಲ್ಲರೂ ಹೊರಡುತ್ತಾ ಇದ್ದಾರೆ. ಎಲ್ಲೆಲ್ಲಿ ಯಾರ್ಯಾರು ಇರ್ತಾರೆ ಎಂಬುದನ್ನು ನಾವು ಚಿಂತನೆ ಮಾಡಬೇಕು. ಅಲ್ಲಿ ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರು, ಸರ್ವತ್ರ ಚ ಅವಿಶೇಷೇಣ ನಿವಿಶುಹು, ಇಡೀ ಶರೀರದಲ್ಲಿ ಪ್ರತಿಯೊಂದು ಇಂದ್ರಿಯಗಳಲ್ಲೂ ಅವರು ನಿಂತಿದ್ದಾರೆ. ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರು ಪ್ರತಿಯೊಬ್ಬ ಇಂದ್ರಿಯದಲ್ಲೂ ಪ್ರತಿಯೊಂದು ಇಂದ್ರಿಯದಲ್ಲೂ ನಿಂತಿದ್ದಾರೆ. ಇನ್ನ ದೇಹಾಭಿಮಾನಿಗಳು ಯಾರು, ಜೀವರ ದೇಹಾಭಿಮಾನಿ ಯಾರು ಅಂದರೆ ಹೇಳುತ್ತಾರೆ, ರುದ್ರದೇವರು ಸ್ವಯಂಭೂ ಮನುಗಳು ದೇಹಾಭಿಮಾನಿಗಳಾಗಿ ನಿಂತಿದ್ದಾರೆ. ಇನ್ನ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನರಾಗಿ ಮುಖ್ಯ ವಾಯುದೇವರು ಅಂದರೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ನಾಮಕ ಜಡವಾಯು, ಜಡವಾಯುವಿನಲ್ಲಿ ವಿಶೇಷವಾಗಿ ದಾಸಪ್ರಾಣರು, ಮಧ್ಯಮ ಪ್ರಾಣರು, ಮುಖ್ಯ ಪ್ರಾಣ ಎಲ್ಲರೂ ಪ್ರವೇಶ ಮಾಡುತ್ತಾ ಇದ್ದಾರೆ. ತದನಂತರ ಮೂರು ಗುಣಗಳಲ್ಲಿ ಯಾರ್ಯಾರು ಪ್ರವೇಶ ಮಾಡುತ್ತಾರೆ ಅಂದರೆ ಬ್ರಹ್ಮ, ರುದ್ರ, ಇಂದ್ರ, ಸ್ಕಂದಾಹ ತತ್ಪತ್ನ್ಯಶ್ಚ. ಬ್ರಹ್ಮ, ರುದ್ರ, ಇಂದ್ರ, ಸ್ಕಂದ ಅವರ ಪತ್ನಿಯರು ಎಲ್ಲರೂ ಕೂಡ ಮೂರು ಗುಣಗಳಲ್ಲಿ ಪ್ರವೇಶ ಮಾಡುತ್ತಾ ಇದ್ದಾರೆ. ಅದೇ ಯಾರು ನಾವು ಚಿಂತನೆ ಮಾಡಬೇಕಂತೆ ನಿತ್ಯವೂ ಕೂಡ ಆಯಾ ತತ್ವಗಳಲ್ಲಿ ಇಂದ್ರಿಯಗಳಲ್ಲಿ ಇರುವಂತಹ ದೇವತೆಗಳನ್ನು ನಾವು ನಿತ್ಯವೂ ಚಿಂತನೆ ಮಾಡಿದರೆ ನಮ್ಮ ನಿತ್ಯದ ಸಾಧನೆಯೆಲ್ಲ ಅವರಿಂದಲೇ ಆಗ್ತಾ ಇದೆ. ಅವರೇ ಆಯಾ ತತ್ವಗಳಲ್ಲಿ ಆಯಾ ಸ್ಥಳಗಳಲ್ಲಿದ್ದುಕೊಂಡು ನಮ್ಮನ್ನ ನಮ್ಮ ಕರ್ಮಾನುಸಾರ ಬೇರೆ ಕಡೆಗೋ ದೇವರ ಕಡೆಗೋ ಕರ್ಕೊಂಡು ಬರ್ತಾರೆ. ಪ್ರತ್ಯೇಕ ಪ್ರಾರ್ಥನೆ ಮಾಡುವುದರಿಂದ ನಮ್ಮದೇನಾದರೂ ಕರ್ಮ ಕೂತಿದ್ರೆ ಅದನ್ನು ಮರ್ದನ ಮಾಡಿ, ಉಪಮರ್ದನ ಮಾಡಿ ಭಗವಂತನ ಕಡೆಗೆ ನಾವು ಕರ್ಕೊಂಡು ಹೋಗ್ತಾರೆ. ನಂತರ ಮಹತ್ತತ್ವದಲ್ಲಿ ಯಾರಾಗಿರುತ್ತಾರೆ, ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರು. ಅಲ್ಲ, ಎಲ್ಲ ಕಡೆ ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರು ಇರ್ತಾರೆ ಅಂತ ಹೇಳಿದ್ದೀರಲ್ಲ ಅಂದರೆ ಇಲ್ಲಿ ಹೇಳುತ್ತಾರೆ ಎಲ್ಲಾ ದೇವತೆಗಳು ಕೂಡ ಎಲ್ಲಾ ಕಡೆ ಇದ್ದಾರೆ, ಇದು ಸರಿಯಾಗಿ ತಿಳ್ಕೊಳ್ಳಿ ಅಂದರು. ಕೈಯಲ್ಲಿ ದಕ್ಷ ಪ್ರಜಾಪತಿ ಅಂದ್ರೆ ಮಿಕ್ಕವರಿಲ್ಲ ಅಂತ ತಿಳಿಯಬೇಡಿ, ಎಲ್ಲಾ ದೇವತೆಗಳು ಎಲ್ಲಾ ಕಡೆ ಇದ್ದಾರೆ. ಒಂದೊಂದು ಕಡೆ ಒಬ್ಬೊಬ್ಬರು ವಿಶೇಷವಾಗಿರ್ತಾರೆ ಆಯಾ ಸ್ಥಾನದಲ್ಲಿ. ಅದು ಹೇಗೆ ದೃಷ್ಟಾಂತ ಅಂದರೆ ನಮ್ಮ ಪೇಜಾವರ ಸ್ವಾಮಿಗಳೆಲ್ಲ ಪೂಜಾ ಮಾಡೋದು ನೋಡಿದ್ದೀರಾ, ಅದರಲ್ಲಿ ಚಿಕ್ಕವರು ದೊಡ್ಡವರು ಫಲಿಮಾನ ಸ್ವಾಮಿಗಳು ಎಲ್ಲರೂ ಬಂದರೆ ಒಂದೇ ಪೀಠದಲ್ಲಿ ದೇವರನ್ನಿಟ್ಟು ಪೂಜೆ ಮಾಡುತ್ತಾರೆ. ಆ ಮಾಡೋ ಕಾಲಕ್ಕೆ ಚಿಕ್ಕವರು ಮೊದಲು ನಿರ್ಮಾಲ್ಯ ಪೂಜೆ ಶುರು ಮಾಡುತ್ತಾರೆ, ಮಿಕ್ಕವರು ಜಪ ಮಾಡ್ತಾ ಇರ್ತಾರೆ. ನಂತರ ಅವರು ಮುಗಿದ ಮೇಲೆ ಇನ್ನೊಂದು ತೀರ್ಥ ಪೂಜಾ ಅಲಂಕಾರ ಪೂಜಾ ಎಲ್ಲ ಒಬ್ಬೊಬ್ಬರವರು ಮಾಡ್ತಾ ಬರ್ತಾರೆ. ಅಲ್ಲಿ ಚಿಕ್ಕವರಲ್ಲಿ ಕೂತಾಗ ಪೀಠದಲ್ಲಿ ಕೂತು ಪೂಜೆ ಮಾಡುವಾಗ ಮಿಕ್ಕವರೆಲ್ಲ ಪಕ್ಕದಲ್ಲಿ ಕೂತಿರ್ತಾರೆ, ಹೌದಾ? ಮಿಕ್ಕವರೆಲ್ಲ ಪಕ್ಕದಲ್ಲಿ ಕೂತಿರ್ತಾರೆ, ಅವರು ಪೂಜೆ ಮಾಡ್ತಾ ಇರ್ತಾರೆ. ದೊಡ್ಡವರು ಪೂಜೆ ಮಾಡಬೇಕಾದ್ರೆ ಮಿಕ್ಕವರು ಕೂತಿರ್ತಾರೆ. ಹಾಗೆ ಪೂಜಾ ಕಾಲಕ್ಕೆ ಎಲ್ಲ ಸ್ವಾಮಿಗಳು ಇರ್ತಾರೆ, ಒಬ್ಬೊಬ್ಬರು ಒಂದೊಂದು ಕಾಲಕ್ಕೆ ವಿಶೇಷ ಪೂಜಾ. ಅದೇ ತರ ನಮ್ಮ ಎಲ್ಲಾ ಇಂದ್ರಿಯಗಳಲ್ಲೂ ಎಲ್ಲಾ ದೇವತೆಗಳು ಇದ್ದೇ ಇರ್ತಾರೆ, ಆದರೆ ಒಂದೊಂದು ಇಂದ್ರಿಯದಲ್ಲಿ ವಿಶೇಷ ಸ್ಥಾನದಲ್ಲಿದ್ದು ಪೂಜೆ ಮಾಡುತ್ತಾರೆ. ಅವರಲ್ಲಿ ದೊಡ್ಡವರಿರ್ತಾರೆ, ಅವರ ಕಡೆಗೆ ಚಿಕ್ಕವರಿರ್ತಾರೆ, ಇಷ್ಟು ವಿಶೇಷ. ಹಾಗಾದರೆ ಮಹತ್ತತ್ವದಲ್ಲಿ ಯಾರು ಇರ್ತಾರೆ ಅಂದರೆ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರು. ಅಹಂಕಾರ ತತ್ವದಲ್ಲಿ ಯಾರ್ಯಾರಿರ್ತಾರೆ? ಗರುಡ ಶೇಷ ರುದ್ರಾಹ. ಗರುಡ ಶೇಷ ರುದ್ರರು ಇಲ್ಲಿ ಹೇಳುತ್ತಾರೆ, ರುದ್ರ ಶೇಷ ಗರುಡಾಹ ಅಂತ ಕೊಡುತ್ತಾರೆ. ಅದು ಯಾಕೆ ಹಾಕೊಟ್ರು ಅಂದ್ರೆ ಹೇಳುತ್ತಾರೆ, ರುದ್ರದೇವರು ಮನೋಭಿಮಾನಿಗಳು. ಅಷ್ಟೇ ಅಲ್ಲ, ಇವರೆಲ್ಲರೂ ಮನೋಭಿಮಾನಿಗಳೇ. ರುದ್ರದೇವರ ಅನುಗ್ರಹದಿಂದ ಮನಸ್ಸು ಚಂಚಲ ಆಗಲ್ಲ. ಶೇಷದೇವರಿಂದ ನಿಶ್ಚಯ ಜ್ಞಾನ ಬರುತ್ತೆ. ಗರುಡ ದೇವರಿಂದ ಕಾಲ ವ್ಯರ್ಥ ಹೋಗಲ್ಲ, ಕಾಲಾಭಿಮಾನಿಗಳು. ಅದರಿಂದ ಮನಸ್ಸು ಚಂಚಲವಾಗದೆ ನಿಶ್ಚಯ ಜ್ಞಾನದಿಂದ ಕಾಲ ವ್ಯರ್ಥವಾಗದೆ ದೇವರ ಚಿಂತನೆ ಮಾಡುವುದು ಮೂವರಿಂದ ಬರ್ತಾ ಇದೆ ಎಂಬುದನ್ನು ಇಲ್ಲಿ ಚೆನ್ನಾಗಿ ತೋರಿಕೊಡುತ್ತಾರೆ. ಇನ್ನು ಬುದ್ಧಿ ತತ್ವದಲ್ಲಿ ಯಾರಿದ್ದಾರೆ ಅಂದರೆ ಉಮಾ ವಾರುಣಿ ಸೌಕರ್ಣಿ ಮೂವರು ಇದ್ದಾರೆ. ನಂತರ ಮನಸ್ತತ್ವದಲ್ಲಿ ಯಾರ್ಯಾರಿದ್ದಾರೆ? ಇಂದ್ರ ಕಾಮ ಅನಿರುದ್ಧ. ಇಂದ್ರದೇವರು ಕಾಮದೇವರು ಅನಿರುದ್ಧ ಮನಸ್ತತ್ವದಲ್ಲಿ ನಿಂತಿದ್ದಾರೆ. ಇನ್ನ ಇಂದ್ರಿಯಗಳಲ್ಲಿ ಎರಡು ಭಾಗ, ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಅಂತ. ಆ ಜ್ಞಾನೇಂದ್ರಿಯಗಳಿಗೆ ಇಡೀ ಎಲ್ಲ ಜ್ಞಾನೇಂದ್ರಿಯಗಳಿಗೆ ನಿಯಾಮಕಳಾಗಿ ಯಾರು ಇರ್ತಾರೆ ಅಂದರೆ ಉಮಾದೇವಿ ಇಡೀ ಜ್ಞಾನೇಂದ್ರಿಯಗಳಿಗೆ ನಿಯಾಮಕಳಾಗಿ. ಕರ್ಮೇಂದ್ರಿಯಗಳಿಗೆ ಯಾರು ನಿಯಾಮಕರು ಅಂದರೆ ಅಹಂಕಾರಿಕ ಪ್ರಾಣದೇವರು ಕರ್ಮೇಂದ್ರಿಯಗಳಿಗೆ ನಿಯಾಮಕರು. ಹಾಗಾದರೆ ಜ್ಞಾನೇಂದ್ರಿಯಗಳಿಗೆ ನಿಯಾಮಕರು ಉಮಾದೇವಿ, ಕರ್ಮೇಂದ್ರಿಯಗಳಿಗೆ ನಿಯಾಮಕರು ಅಹಂಕಾರಿಕ ಪ್ರಾಣದೇವರು. ನಂತರ ಮುಂದೆ ಹೇಳುತ್ತಾರೆ, ಮನಸ್ಸಿನಲ್ಲಿ ವಿಶೇಷವಾಗಿ ಅಂದರೆ ಇಂದ್ರಿಯಗಳ ಮಧ್ಯೆ ಮನಸ್ಸು ಇರುತ್ತಲ್ಲ, ಆ ಮನಸ್ಸಿಗೆ ಯಾರು ನಿಯಾಮಕರು ಅಂದರೆ ಬ್ರಹ್ಮ ವಾಯು ರುದ್ರ ಶೇಷ ಗರುಡ ಇಂದ್ರ ಚಂದ್ರ ವರುಣ. ಹಿಂದೆ ಮನಸ್ತತ್ವದಲ್ಲಿ ಮನಸ್ತತ್ವಕ್ಕೆ ನಿಯಾಮಕರು ಇಂದ್ರ ಕಾಮ ಅನಿರುದ್ಧರು ಆಯಿತು. ಈಗ ಇಂದ್ರಿಯಗಳಲ್ಲಿ ಮನಸ್ತತ್ವ ಬೇರೆ ಮನೋ ಇಂದ್ರಿಯ ಬೇರೆ. ಮನಸ್ಸೆಂಬ ಇಂದ್ರಿಯಕ್ಕೆ ನಿಯಾಮಕರು ಯಾರು ಅಂದರೆ ಬ್ರಹ್ಮ ವಾಯು ನಂತರ ರುದ್ರ ಶೇಷ ಗರುಡ ಇಂದ್ರ ಚಂದ್ರ ವರುಣರು. ಇಷ್ಟು ಜನ ಬೇಕಾದ್ರೆ ಒಬ್ಬೊಬ್ಬರು ಒಂದೊಂದು ರೀತಿಯಾದ ಮನಸ್ಸಿನ ಕೆಲಸವನ್ನು ಮಾಡಿಸ್ತಾರೆ. ಇಂದ್ರ ಶ್ರೋತ್ರೆ, ಕಿವಿಯಲ್ಲಿ ಯಾರ್ಯಾರಿರ್ತಾರೆ ಹೇಳಿ? ಚಂದ್ರ ಅಂತ ಗೊತ್ತು, ಜಗಭಿಮಾನಿ ದೇವತೆಗಳು ಯಾರ್ಯಾರು ಹೇಳುತ್ತಾರೆ? ಚಂದ್ರ ವರುಣ ಮಿತ್ರ ಯಮ ಕುಬೇರ, ಇಷ್ಟು ಜನ ಇದ್ದಾರೆ. ನಂತರ ಕಣ್ಣಿನಲ್ಲಿ ಯಾರು? ಸೂರ್ಯ. ರಸನದಲ್ಲಿ ವರುಣ. ಘ್ರಾಣೇಂದ್ರಿಯದಲ್ಲಿ ಅಶ್ವಿನಿ ದೇವತೆಗಳು. ಪಕ್ಕಿನಲ್ಲಿ ವಾಯುಸುತಃ ಮರುತ್ತು, ವಾಯುದೇವರ ಮಕ್ಕಳಾಗಿರ್ತಕ್ಕಂತಹ ಮರುತ್ತು ಅಂತ ಬರುತ್ತಾ ಇದ್ದಾರೆ. ವಾಕಿನಲ್ಲಿ ಅಗ್ನಿದೇವರಿದ್ದಾರೆ. ಹಸ್ತಯೋಹೋ, ಎರಡು ಕೈಗಳಲ್ಲಿ ಯಾರ್ಯಾರಿದ್ದಾರೆ ಅಂದರೆ ವಾಯುದೇವರ ಮಕ್ಕಳಾಗಿರತಕ್ಕಂಥ ಮರುತ್ತು ದಕ್ಷ ಇಬ್ಬರೂ ಇದ್ದಾರೆ. ಪಾದಯೋಹೋ, ಎರಡು ಪಾದಗಳಲ್ಲಿ ಜಯಂತ ಜಯಂತ ಯಜ್ಞ ಶಂಭೋ ಅಂತ ಇಬ್ಬರು, ಜಯಂತ ಯಜ್ಞ ಶಂಭೋ ಅಂತ ಇಬ್ಬರು ಶಚಿದೇವಿಯ ಮಕ್ಕಳು. ಜಯಂತ ಒಬ್ಬರು, ಇಂದ್ರದೇವರ ಮಗ, ಶಚಿದೇವಿಯ ಮಕ್ಕಳು ಯಜ್ಞ ಶಂಭೋ ಅಂತ ಹೇಳ್ತಾ ಇದ್ದಾರೆ. ನಂತರ ಪಾಯುತತ್ವದಲ್ಲಿ ಮಿತ್ರನಾಮಕ ಸೂರ್ಯ, ಹೌದು ಪ್ರತ್ಯೇಕವಾಗಿರತಕ್ಕಂಥ ಮಾನಸಿಕ ಸೃಷ್ಟಿಯಿಂದ ಬಂದವರು. ಇಲ್ಲಿ ಪ್ರಜೋತ್ಪತ್ತಿ ಆಗಬೇಕಾದರೆ ಇಬ್ಬರು ಬೇಕು ಅಂತ ಇಲ್ಲ, ಅಲ್ಲಿ ಮಾನಸಿಕವಾಗೂ ಸೃಷ್ಟಿ ಮಾಡುತ್ತಾರೆ. ಆ ರೀತಿಯಾಗಿ ಸೃಷ್ಟಿ ಆದವರು ಯಜ್ಞ ಶಂಭು. ಇನ್ನ ಪಾಯು ತತ್ವದಲ್ಲಿ ಯಾರಿರೋದು ಸಾಮಾನ್ಯವಾಗಿ ಮಿತ್ರ, ಪಾಯು ತತ್ವದಲ್ಲಿ ಮಿತ್ರ, ಅಲ್ಲಿ ಮಿತ್ರ ಯಮ ಅಂತ ಇಬ್ಬರನ್ನು ಕೊಡ್ತಾ ಇದ್ದಾರೆ. ಉಪಸ್ಥ ತತ್ವದಲ್ಲಿ ಯಾರಿದ್ದಾರೆ, ಸ್ವಯಂಭೂಮನಗಳು, ಶಿವ ಸ್ವಯಂಭೂಮನಗಳು, ರುದ್ರದೇವರಿರುತ್ತಾರೆ, ಸ್ವಯಂಭೂಮನಗಳು ಇರುತ್ತಾರೆ. ಇನ್ನ ಇಲ್ಲಿ ಮಾಮೂಲಾಗಿ ನೀವು ಚಿಂತನೆ ಮಾಡುವುದಕ್ಕಿಂತ ಜಾಸ್ತಿ ಕೊಡ್ತಾ ಇದ್ದಾರೆ ಅಲ್ವಾ. ಇದಕ್ಕಿಂತ ಜಾಸ್ತಿ ಇರೋದು ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ. ಒಂದು ಮೂಗಿಗೆ ಅಭಿಮಾನಿ ದೇವತೆಗಳಷ್ಟು ಅಂದ್ರೆ 46 ಜನ ಕೊಡ್ತಾರೆ. ಅದರಲ್ಲಿ ನೀವೆಂದು ಕೂಡ ಮೂಗಿಗೆ ಅಭಿಮಾನಿಗಳಾಗಿ ವಿಷ್ಣು ಪಾರ್ಷದರನ್ನು ಸ್ಮರಣೆ ಮಾಡುತ್ತೀರಾ, ದ್ವಾರಪಾಲಕ ದೇವತೆಗಳನ್ನು ಸ್ಮರಣೆ ಮಾಡುತ್ತೀರಾ ನಿತ್ಯ? ಇಲ್ಲವೇ ಇಲ್ಲ. ಜಯ ವಿಜಯ ಅವರ್ಯಾರು ಸ್ಮರಣೆ ಮಾಡೋದಲ್ವಾ? ಆ 8 ಜನ, 4 ದಿಕ್ಕುಗಳಿಗೆ ಇರ್ತಾರಲ್ಲ, ಅವರೆಲ್ಲ ಮೂಗಿಗೆ ಅವಾಂತರ ಅಭಿಮಾನಿಗಳು. ಅವರೆಲ್ಲರನ್ನೂ ಪಟ್ಟಿ ನಮ್ಮ ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಕೊಡುತ್ತಾರೆ. ಬಹಳ ಚೆನ್ನಾಗಿ ಕೊಡುತ್ತಾರೆ. ಇಲ್ಲಿನ ಬಹಳ ಸಂಕೋಚವಾಗಿ ಕೊಟ್ಟಿದ್ದಾರೆ. ಇದಕ್ಕಿಂತ ಸಂಕೋಚ ನೀವು ನಿತ್ಯ ಸ್ಮರಣೆ ಮಾಡಿ. ನಂತರ ಆಕಾಶ ತತ್ವದಲ್ಲಿ ಯಾರಿರೋದು? ಗಣಪತಿ. ವಾಯುವಿನಲ್ಲಿ, ಹೊರಗಿರುವ ವಾಯುವಿನಲ್ಲಿ, ವಾಯು ಸುಖ ಮರೀಚಿ, ವಾಯು ಸುಖ ಮರೀಚಿ. ಅಗ್ನಿಯಲ್ಲಿ, ಅಗ್ನಿ ಪಾವಕನೆಂಬ ಅಗ್ನಿ. ನಂತರ ನೀರಿನಲ್ಲಿ ವರುಣ, ಧರಣಿಯಲ್ಲಿ ಪೃಥ್ವಿಯಲ್ಲಿ ಧರಣಿ ಶನೇಶ್ಚರ. ಇಲ್ಲಿ ಹೇಳುತ್ತಾರೆ ಪುಷ್ಕರಾದಿ ಪ್ರಾಣದೇವರ ಪರ್ಯಂತ ಎಲ್ಲಾ ದೇವತೆಗಳು ಎಲ್ಲಾ ಕಡೆ ಇದ್ರೂ ಕೂಡ ಬುದ್ಧಿಗೆ ಬರಲಿಕ್ಕಾಗಿ ಅಲ್ಲಲ್ಲಿ ಇವರಿದ್ದಾರೆ ಇವರಿದ್ದಾರೆ ಅಂತ ಹೇಳೋದಕ್ಕೆ ಹೊರತು ಇಲ್ಲಿ ಇವರೇ ಇದ್ದಾರೆ ಮಿಕ್ಕವರಿಲ್ಲ ಅಂತ ಅರ್ಥ ಮಾಡಿಕೊಳ್ಬೇಡಿ ಅಂತ ಚೆನ್ನಾಗಿ ತಿಳಿಸಿಕೊಟ್ರು. ಇನ್ನ ಇಲ್ಲಿ ಹೇಳುತ್ತಾರೆ ನಮ್ಮಲ್ಲಿ ದೇವತೆಗಳು ನಿಂತು ವಿಶೇಷವಾಗಿರತಕ್ಕಂಥ ಒಳ್ಳೆ ಕಾರ್ಯ ಮಾಡಿಸ್ತಾರೆ. ಆ ಒಳ್ಳೆ ಕಾರ್ಯ ಮಾಡಿಸಿದ ಫಲ ನಮಗೆ ಮಾತ್ರ ಅಲ್ಲ, ಅವರು ಕೂಡ ಮಾಡಿಸ್ತಾರಾದ್ದರಿಂದ ನಮ್ಮಿಂದ ಏನಾದರೂ ಒಳ್ಳೆ ಕಾರ್ಯ ಆಯಿತ ಆ ಫಲವನ್ನು ದೇವತೆಗಳಿಗೆ ವಿಭಾಗ ಮಾಡಿಕೊಟ್ಟು ನಮಗೆ ಚೂರು ಕೊಡುತ್ತಾರೆ. ಆ ದೇವತೆಗಳಿಗೆ ಆ ಫಲದ ವಿಭಾಗ ಹೇಗೆ ಮಾಡಿಕೊಡ್ತಾರೆ ಅಂದರೆ ಹೇಳುತ್ತಾರೆ ಅವರ ವಿಶೇಷವಾಗಿರತಕ್ಕಂಥ ದ್ರವ್ಯ ಸ್ವಾತಂತ್ರ್ಯ ವಿಜ್ಞಾನ ಪ್ರಯತ್ನಾದಿ ತಾರತಮ್ಯಾನುಸಾರೇಣ ಅಂತ ಹೇಳ್ತಾರೆ. ಇದೇನಿದೆ ಅಂದರೆ ಎಲ್ಲ ಜೀವರಾಶಿಗಳಲ್ಲಿ ಭಗವಂತ ಅವರವರ ತಿಳುವಳಿಕೆ ಕೊಡ್ತಾನೆ, ಅವರವರಿಗೆ ಇಚ್ಛಾ ಕೊಡ್ತಾನೆ, ಅವರವರಿಂದ ಪ್ರಯತ್ನ ಮಾಡಿಸ್ತಾನೆ. ಅಂದರೆ ನಮ್ಮಿಂದ ಒಂದು ಒಳ್ಳೆ ಕಾರ್ಯ ಆಗಬೇಕಾದರೆ ಅಲ್ಲಿ ದೇವತೆಗಳೆಲ್ಲರ ಕೈಗಳು ಬೇಕಾ, ಎಲ್ಲರೂ ಮಾಡಬೇಕಾ? ಆ ಮಾಡಬೇಕಾದರೆ ಆ ದೇವತೆಗಳಲ್ಲಿ ದೇವರಿದ್ದು ಮಾಡಿಸಬೇಕಾ? ದೇವರು ದೇವತೆಗಳಲ್ಲಿದ್ದು ಅವರಿಂದ ಪ್ರಯತ್ನ ಮಾಡಿಸಿ ಅವರ ಮೂಲಕ ನಮ್ಮ ಪ್ರಯತ್ನ ಮಾಡಿಸಿ ನಮ್ಮ ಕಾರ್ಯ ಮಾಡಿಸ್ತಾರೆ. ಈಗ ದೇವರು ಆಯಾ ದೇವತೆಗಳಲ್ಲಿ ತನ್ನ ರೂಪವನ್ನಿಟ್ಟು ಅವರವರಿಗೆ ಅವರವರ ಕೆಲಸ ಆಗಲಿಕ್ಕೆ ಎಷ್ಟು ತಾನು ಶಕ್ತಿ ಪ್ರಕಟ ಮಾಡುತ್ತಾನೆ, ಇದನ್ನೇ ದತ್ತ ಸ್ವಾತಂತ್ರ್ಯ ಅಂದರು. ದತ್ತ ಸ್ವಾತಂತ್ರ್ಯ ಅಂದರೆ ಆಯಾ ದೇವತೆಗಳಲ್ಲಿ ದೇವರೇ ನಿಂತಿದ್ದು ಅವರ ಕೈಕಾಲು ಮೊದಲಾದ ಸಕಲೇಂದ್ರಿಯಗಳನ್ನ ಕದಲಿಸಿ ಅವರ ಮೂಲಕ ಕೆಲಸ ಮಾಡಿಸಲಿಕ್ಕೆ ತಾನು ಎಷ್ಟು ಶಕ್ತಿಯನ್ನ ಖರ್ಚು ಮಾಡುತ್ತಾನೋ ಪ್ರಕಟ ಮಾಡುತ್ತಾನೋ ಅದನ್ನು ದತ್ತ ಸ್ವಾತಂತ್ರ್ಯ ಅಂದ್ರು. ತಾನು ಎಷ್ಟು ಶಕ್ತಿ ಪ್ರಕಟ ಮಾಡುತ್ತಾನೋ ಅದನ್ನು ದತ್ತ ಸ್ವಾತಂತ್ರ್ಯ ಅಂದ್ರು. ಅಂಥ ದತ್ತ ಸ್ವಾತಂತ್ರ್ಯ ಅಂದ್ರೆ ಅವರವರಲ್ಲಿ ಎಷ್ಟೆಷ್ಟು ಶಕ್ತಿ ಪ್ರಕಟ ಮಾಡುತ್ತಾನೆ, ಬ್ರಹ್ಮದೇವರಲ್ಲಿ ಜಾಸ್ತಿ ಮಾಡುತ್ತಾನೆ ಹೌದಾ, ರುದ್ರದೇವರಲ್ಲಿ ಕಡಿಮೆ 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 ಕಡಿಮೆ. ಇವಾಗ ನಮ್ಮಿಂದ ದೇವತೆಗಳು ಕೆಲಸ ಮಾಡಿಸಿದರೆ ಆ ಫಲದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ವಿಭಾಗ ಅಂದರೆ ಇದರ ಪ್ರಕಾರ ಲೆಕ್ಕ ಅಂದ್ರು. ಏನು ಲೆಕ್ಕ? ಯಾರ್ಯಾರಲ್ಲಿ ದೇವರು ಎಷ್ಟೆಷ್ಟು ಶಕ್ತಿ ಪ್ರಕಟ ಮಾಡುತ್ತಾ ಇರ್ತಾನೆ ಆ ಪರ್ಸೆಂಟೇಜು ಆ ಪ್ರಕಾರ ಕೆಲಸ ಮಾಡಿದ್ರಲ್ಲಿ ಅವರವರಿಗೆ ಭಾಗ ಪಾಲು ಹೋಗುತ್ತೆ. ಹೋದ ಮೇಲೆ ಕೊನೆ ಚೂರು ನಮಗೆ ಉಳಿಯುತ್ತೆ. ಇದು ಜೀವನಿಗೆ ಬರತಕ್ಕಂಥದ್ದು. ಅಷ್ಟೇ ಅಲ್ಲ, ಇನ್ನ ಜೀವನಿಂದ ಕೆಟ್ಟ ಕೆಲಸ ಮಾಡಿಸೋದು ಯಾರು? ದೈತ್ಯರು, ತತ್ವಾಭಿಮಾನಿ ದೈತ್ಯರು. ಅವರಲ್ಲೂ ಕೂಡ ದೇವರು ತನ್ನ ರೂಪವನ್ನಿಟ್ಟು ಅವರವರಿಗೆ ಎಷ್ಟೆಷ್ಟು ಶಕ್ತಿ ಅಂದರೆ ಅವರಿಗೆ ಶಕ್ತಿ ತಾನು ಕೊಡಲ್ಲ, ಅವರಲ್ಲಿ ನಿಂತು ಮಾಡಿಸೋದು. ಎಷ್ಟು ಶಕ್ತಿ ಪ್ರಕಟ ಮಾಡುತ್ತಾನೆ ಆ ತಾರತಮ್ಯಕ್ಕನುಸಾರವಾಗಿ ತನ್ನ ಶಕ್ತಿ ಒಬ್ಬೊಬ್ಬರಲ್ಲಿ ಪ್ರಕಟ ಮಾಡಿದ. ಎಷ್ಟೆಷ್ಟು ಮಾಡಿದ? ತಾರತಮ್ಯ ಅನುಸಾರವಾಗಿ ಮಾಡಿದ. ಇವರಲ್ಲಿ ಜಾಸ್ತಿ, ಇವರಲ್ಲಿ ಕಡಿಮೆ, ಇವರಲ್ಲಿ ಕಡಿಮೆ, ಹಾಗೆ ಮಾಡ್ತಾ ಬಂದ. ಆ ತಾರತಮ್ಯಕ್ಕನುಗುಣವಾಗಿ ಪಾಪವನ್ನು ಕಲಿಗೆ ಜಾಸ್ತಿ, ಮಿಕ್ಕವರಿಗೆ ಕಡಿಮೆ 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 ಕೊಟ್ಟು ನಮಗೆ ಚೂರು ಕೊಡುತ್ತಾನೆ. ಆ ಚೂರು ಕೊಟ್ಟದ್ದೇ ರಾಶಿ 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 ರಾಶಿಯಾಗಿ ಇಷ್ಟು ಜನ್ಮಗಳು ಬರ್ತಾ ಇವೆ ಅಲ್ವಾ. ಇನ್ನು ಪೂರ ಕೊಟ್ಟಿದ್ರೆ ನಮ್ಮ ಪರಿಸ್ಥಿತಿ ಏನು, ಬಿಡಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ, ಅದನ್ನು ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಕಲಿಮುಖ ದೈತ್ಯರಿಗೆ ಅದು ಕೊಡ್ತಾನೆ ಪಾಪಕರ್ಮವನ್ನ, ದೇವತೆಗಳಿಗೆ ಪುಣ್ಯ ಕರ್ಮವನ್ನ ಕೊಡ್ತಾ ಇದ್ದಾರೆ. ಹೌದಾ, ಈ ದೈತ್ಯರಲ್ಲಿರ್ತಾರೆ ಅಂದರೆ ಮಹತ್ತತ್ವ ಮೊದಲುಕೊಂಡು ಎಲ್ಲಾ ತತ್ವಗಳಲ್ಲಿ ದೇವತೆಗಳು ಹೇಗೆ ನಿಂತಿರ್ತಾರೋ ದೈತ್ಯರು ಅಲ್ಲೇ ನಿಂತಿರ್ತಾರಂತೆ ಹೇಳ್ತಾರೆ. ಇವರಿಗೆ ಏನು ಹೆಸರು? ಇವರಿಗೂ ದೇವತೆಗಳು ಅಂತಾನೆ ಹೆಸರು, ದೇವ ಅಂತ ಕರೀತಾರಂತೆ. ಏನಪ್ಪ ಅಂದ್ರೆ ದೀನತ್ವಾತ ದೇವನಾಮಾನ, ದೀನರಾದ್ದರಿಂದ ಏನೂ ಇಲ್ಲ ಅವರಲ್ಲಿ, ಬರೇ ವರಬಲದಿಂದ ಕೆಲಸ ಮಾಡುತ್ತಾರಷ್ಟೇ, ಸಹಜ ಬಲ ಇಲ್ಲ, ಸಹಜ ವರ ದೇವತೆಗಳಿಗೆ ಮಾತ್ರ. ಅದಕ್ಕೆ ಅವರು ದೇವತೆಗಳು ಅಂತ ಹೆಸರಿಟ್ಟುಕೊಂಡೆ, ದೇವ ಎಂಬ ಶಬ್ದದಿಂದ ಕರೆಸಿಕೊಂಡೇನೆ ಎಲ್ಲಾ ಶರೀರದಲ್ಲಿ ಕೂತಿರ್ತಾರೆ ಅಂತ ಹೇಳುತ್ತಾರೆ. ಇನ್ನ ಏನೇನು ಹೆಸರಿರುತ್ತೆ ಅವರಿಗೆ? ನಮ್ಮ ಶರೀರದಲ್ಲಿರತಕ್ಕಂಥ ತತ್ವಾಭಿಮಾನಿ ದೈತ್ಯರಿಗೆ ಏನೇನು ಹೆಸರಿರುತ್ತೆ ಗೊತ್ತಾ? ಹೇಳುತ್ತಾರೆ, ಬ್ರಹ್ಮ ಇಂದ್ರಾದಿ ಸಮಾನ ನಾಮಾನಶ್ಚ. ಮಹತ್ತತ್ವದಲ್ಲಿ ಕಲಿ ಕೂತಿರ್ತಾನೆ, ಅವನ ಹೆಸರು ಬ್ರಹ್ಮ. ಅವರೇ ಬ್ರಹ್ಮಾರ್ಪಣಮಸ್ತು ಅಂತ ಹೇಳಿದ್ರೆ ಅವನು ತಗೊಂಡೋಗ್ತ, ಬರೇ ಬ್ರಹ್ಮಾರ್ಪಣಮಸ್ತು, ರುದ್ರ ಇಂದ್ರ ಚಂದ್ರ ಅಂತ ನಾವು ಯಾರ್ಯಾರನ್ನ ಸಮನೆ 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 ಹೇಳಿಬಿಟ್ರೆ ಅವರ ಹೆಸರೆಲ್ಲ ಇಟ್ಟುಕೊಂಡು ದೈತ್ಯರು ಕೂತಿದ್ದಾರೆ. ಅವರ ಹೆಸರೇನು? ದೇವರ ಹೆಸರೇ ಇಟ್ಟುಕೊಂಡು ದೈತ್ಯರೆಲ್ಲ ಕೂತಿದ್ದಾರೆ. ಅದಕ್ಕೆ ಶ್ರೀಕಾರ ಆಗಲಿ ಓಂಕಾರ ಆಗಲಿ ಹಾಕದೆ ದೇವರ ಹೆಸರು ಹೇಳಿದರೆ ಅಥವಾ ಶ್ರೀಕಾರವಿಲ್ಲದೆ ಎಲ್ಲರ ಹೆಸರು ಕೂಡ ಹೇಳದೆ ಅವಾಗ ಏನಾಗುತ್ತೆ? ದೈತ್ಯರಿಗೆ ಡೈರೆಕ್ಟ್ ಆಗಿ ಪೋಸ್ಟ್ ಮಾಡಿದಂತ ಆಗುತ್ತೆ, ನಾವು ಮಾಡಿದ ಕರ್ಮಗಳೆಲ್ಲ ಹೋಗಿಬಿಡುತ್ತೆ. ಆದರೆ ನೋಡಿ, ಎಲ್ಲಾ ಕರ್ಮ ಮಾಡುವ ಕಾಲಕ್ಕೆ ಎಲ್ಲ ನೆನಪಿಟ್ಕೊಂಡಿರ್ತೀರಾ? ಇಲ್ಲ, ಶ್ರೀ ಇಲ್ಲ, ಓಂಕಾರ ನಿಮಗಿಲ್ಲೇ ಇಲ್ವಾ? ಗಂಡಸರು ಮಾತ್ರ ಓಂಕಾರ ಹಾಕಬೇಕು, ಗಂಡಸರು ಹಾಕೋರು ಕೂಡ ನಾವು ಹಾಕ್ತೇನೆ ಅಂದ್ರೆ ಎಲ್ಲ ಕಡೆ ಹಾಕಲ್ಲ, ಸ್ತ್ರೀಯರು ಹಾಕಲ್ಲ ಅಂದ್ರೆ ದೈತ್ಯರಿಗೆ ಎಲ್ಲ ಪೋಸ್ಟ್ ಆಗ್ತಾ ಇರುತ್ತೆ ಹೇಳ್ತಾರೆ. ಅದಕ್ಕೆ ಬೆಳಿಗ್ಗೆ ಕೂಡಲೇ ಹೌದು ಭಾರತೀಯರಣ ಮುಖ್ಯಪ್ರಣ ಅಂತರ್ಗತ ಅಂತ ಹೇಳ್ತೀರಾ, ಮಧ್ಯೆ ಮಧ್ಯೆ ಯಾವುದೂ ಇರಲ್ಲ. ಶ್ರೀಕೃಷ್ಣ ದೇವರ ನಾಮ ಉಚ್ಚಾರ ಮಾಡುತ್ತೀರಾ, ಶ್ರೀಕಾರ ಸಹಿತವಾಗಿಯೇ ಉಚ್ಚಾರ ಮಾಡಿ, ಅದು ಕಂಪಲ್ಸರಿ. ಎಲ್ಲ ಕಾಲಕ್ಕೂ ಶ್ರೀ ಅಂದ ಕೂಡಲೇ ಆ ಶಬ್ದದಲ್ಲೇ ವಾಯುದೇವರು ಬರುತ್ತಾರೆ. ಅದರಿಂದ ಶ್ರೀಕಾರ ಸಹಿತವಾಗಿಯೇ ಭಗವಂತನ ಎಲ್ಲಾ ನಾಮಗಳನ್ನ ದೇವತೆಗಳ ಹೆಸರುಗಳನ್ನ ಅಷ್ಟ್ಯಾಕ್ರಿ. ಯಾರಾದರೂ ನಮ್ಮ ಸ್ವಾಮಿಗಳನ್ನ ಕರಿಬೇಕಾದ್ರೆ ಶ್ರೀಕಾರ ಹಾಕ್ತೀವಿ, ಹೌದಾ? ಇಂಥ ಸ್ವಾಮಿಗಳು ಅಂತ ಹೇಳಬೇಕಾದ್ರೆ ಬರೀ ಸ್ವಾಮಿಗಳು ಅಂತ ಹೇಳ್ತಾರ, ಶ್ರೀ ಒಂದಲ್ಲ 2008 ಶ್ರೀ, 108 ಶ್ರೀ, ಹೌದಮ್ಮ, ಅವರ ಹೆಸರು ಮುಂದೆ ಶ್ರೀಕಾರ ಹಾಕಬೇಕು. ಹೇಳಬೇಕು, ಹೇಳ್ತಾ ಇಲ್ಲ. ಪೇಜಾವರ ಶ್ರೀಗಳು ಒಂದು ಅಡ್ಡಿ ಇಲ್ಲ. ಅವರ ಹೆಸರು ಹೇಳ್ತೀರಾ? ಹೆಸರು ಹೇಳೋ ಕಾಲಕ್ಕೆ ಶ್ರೀಕಾರ ಹಾಕ್ತಾರಾ? ಶ್ರೀ 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 ಅಂತ ಹಾಕ್ತಾರೆ. ಅದಮಾರ ಸ್ವಾಮಿಗಳು, ಪೇಜಾವರ ಸ್ವಾಮಿಗಳು, ಅದು ಊರಿನ ಹೆಸರು, ಅವರ ಹೆಸರಲ್ಲದು, ಊರಿನ ಹೆಸರಿಂದ ಬಂದ ಅವರ ಹೆಸರು. ಅದು ಹೇಳಿ, ನಾನು ಹೇಳಿದ್ದಿಷ್ಟು. ಅವರ ಹೆಸರುಗಳು ಯಾರೇ ದೇವತೆಗಳು ಯಾರದ್ದೇ ಹೆಸರು ಹೇಳೋ ಕಾಲಕ್ಕೆ ನಾವು ಹೇಳೋದು ಯಾರ ಹೆಸರು ಅಂದ್ರೆ ಆ ಜೀವರಾಶಿಗಳ ಹೆಸರಲ್ಲ, ಸಾಮಾನ್ಯವಾಗಿ ಒಳಗಿರೋ ಭಗವಂತನ ಹೆಸರದು. ಹೇಳೋ ಕಾಲಕ್ಕೆ ಶ್ರೀಕಾರ ಹೇಳಬೇಕು, ಹೇಳಲ್ಲ ಅಂದ್ರೆ ಬೇಡ. ನಿಮಿಷ ಮೊದಲಿಂದ ನೀವು ಬಿಟ್ಟಿದ್ದೀರಾ, ಎಲ್ಲ ಬಿಟ್ಟಿದ್ದೇ ಸಂಪ್ರದಾಯ ಆಗ್ಬಿಟ್ಟಿರೋದು, ಏನೂ ಇಲ್ಲ, ಎಲ್ಲಾ ಕಾಲದಿಂದಲೂ ಬಂದಿದೆ. ದೊಡ್ಡವರ ಹೆಸರು ಚೆನ್ನಾಗಿ ಶ್ರೀಕಾರದಿಂದಲೇ ಹೇಳಬೇಕು. ಊರಿನ ಹೆಸರು ಹೇಳ್ತೀರಾ, ಊರಿನ ಹೆಸರಿಗೆ ಶ್ರೀಕಾರ ಬೇಕಾಗಿಲ್ಲ. ಊರು ಹೆಸರು ಪೇಜಾವರ, ಪಲಿಮಾರು, ಅದಮಾರು, ಅವೆಲ್ಲ ಊರುಗಳ ಹೆಸರು, ಸ್ವಾಮಿಗಳ ಹೆಸರಲ್ಲ. ಈ ಸ್ವಾಮಿಗಳು ಯಾರು, ಆ ಊರಿನವರು ಅಂತ ಹೇಳಬೇಕಾ, ಆ ಮಠದವರು, ಆ ಮಠದವರು ಅಂತ ಹೇಳೋ ಕಾಲಕ್ಕೆ ಶ್ರೀಕಾರ ಬೇಕಾಗಿಲ್ಲ. ಅವರ ಹೆಸರು ಪ್ರತ್ಯೇಕ ಹೇಳ್ತೀರಾ, ಅಲ್ಲಿ ಶ್ರೀಕಾರ ಬೇಕು. ಸರಿಯಾ? ಎಲ್ಲಾ ಕಡೆ ಅಮ್ಮ ಬಿಟ್ಟೋಗಿದೆ, ನಮಗೆಲ್ಲ ಎಲ್ಲಾ ಬಿಟ್ಟೋಗಿದೆ. ಈಗ ಹೇಳಿದರೆ ಶ್ರೀಕಾರ ಆಚರಣೆ ಮಾಡೋ ಕಾಲಕ್ಕೆ ಕೇಶವಾಯ ನಮಃ ಅಂತ ಶುರು ಮಾಡ್ತೀರ. ನಾವು ಕಂಡು ಗಂಡಸರು ಕೂಡ ಓಂಕಾರ ಹೇಳಬೇಕು, ಓಂ ಅಂತಲೇ ಹೇಳಬೇಕು. ಓಂ ಇಲ್ಲದೆ ಬರೇ ಕೇಶವಾಯ ನಮಃ ಅಂತ ಹೇಳ್ತೀರಾ? ಇಲ್ಲ, ನಮ್ಮ ಹಿರಿಯರಿಂದ ಹೀಗೆ ಬಂದಿದೆ ಅಂತ ಹೇಳ್ತೀರಾ, ಅವಾಗಿಂದ್ರೂ ರೈತರ ಒಪ್ಪಿಕೊಂಡು ಹೋಗ್ತಾ ಇದ್ದಾರೆ ಅಂತ ಅರ್ಥ. ಯಾರು ನಿಮ್ಮ ಇದು ಚಾಲ್ತಿ ತಪ್ಪಿದೆಯೋ ಅಲ್ಲಿಂದ ಹಾಗೆ ಬಂದಿದೆ ಅಂತ ಅರ್ಥ. ಭಗವಂತನ ನಾಮ ಉಚ್ಚಾರ ಮಾಡೋ ಕಾಲಕ್ಕೆ ಶ್ರೀಕಾರವಾಗಲಿ ಓಂಕಾರವಾಗಲಿ ಕಡ್ಡಾಯವಾಗಿ ಹೇಳಲೇಬೇಕು. ಸರಿಯಾ? ನಂತರ ಭಗವಂತ ಇಷ್ಟೆಲ್ಲ ಮಾಡಿದ್ದು ಹೇಗೆ? ಶರೀರವನ್ನು ಕೊಟ್ಟ, ಇಂದ್ರಿಯಗಳನ್ನು ಕೊಟ್ಟ, ಅಲ್ಲಿ ಅನೇಕ ರೂಪಗಳಿಂದ ತಾನು ನಿಂತ, ತತ್ವಾಭಿಮಾನಿಗಳನ್ನ ದೈತ್ಯರನ್ನ ಪ್ರವೇಶ ಮಾಡಿಸಿದ, ತಾನು ಒಳಗೆ ನಿಂತ. ಹೇಗಿದೆ ಆ ಶರೀರ ಅಂದರೆ, ಕಣ್ಣಿಟ್ಟು ನೋಡಿದರೆ ಒಳಗಿರುವ ಭಗವದ್ ರೂಪಗಳ ದರ್ಶನ ಆದರೆ ಆ ಇಡೀ ಶರೀರದಲ್ಲಿರುವ ಭಗವದ್ ರೂಪಗಳೆಲ್ಲವೂ ಒಂದು ಸಲ ಹೊಡೆಯುತ್ತಾ ಕಾಣಿಸಿದರೆ ಹೇಗಿರುತ್ತೆ ಹೇಳುತ್ತಾರೆ. ನಾನಾ ವಜ್ರ ವೈಭೂರಿಯಾಗಿ ನಾನಾ ಮಣಿಗಣ ಖಚಿತ ಪ್ರತಿಮಾಯಾಮಿವ. ಒಳ್ಳೆ ಬಂಗಾರದ ಪ್ರತಿಮಾ, ಅದಕ್ಕೆ ವಜ್ರ ವೈಭೂರ್ಯ ಎಲ್ಲ ಕೆತ್ತಿದ್ದಾರೆ. ಆ ಥರ ಇದೆ ಜೀವನ ಶರೀರ. ಅಂದರೆ ಎಲ್ಲ ಭಗವದ್ ರೂಪಗಳು, ನಾನಾ ವರ್ಣಗಳಿಂದ ಕೂಡಿದ ಭಗವದ್ ರೂಪಗಳು ನಮ್ಮ ಶರೀರದಲ್ಲಿ ನಿಂತಿವೆ. ಅಂಥ ನಾನಾ ವರ್ಣ ಉಜ್ವಲ ಸ್ವಮೂರ್ತಿ ಸಮೂಹ ಖಚಿತೇ ಜೀವ ಶರೀರೇ. ಜೀವನ ಶರೀರದಲ್ಲಿ ನಾನಾ ರೀತಿಯಾಗಿರ್ತಕ್ಕಂಥ ಭಗವಂತ ರೂಪಗಳೇ ಖಚಿತವಾಗಿದೆ, ಎಲ್ಲಾ ಕಡೆ ಸೇರಿದೆ. ಅಂಥ ಜೀವ ಶರೀರದಲ್ಲಿ ಬ್ರಹ್ಮ ಆದಿ ಸಕಲ ದೇವತೆಗಳನ್ನ ದೈತ್ಯರನ್ನ ಪ್ರವೇಶ ಮಾಡಿಸಿ ಇಷ್ಟೆಲ್ಲ ಎಲ್ಲಿ, ತಾಯಿ ಹೊಟ್ಟೆಯಲ್ಲಿರುವಾಗ ಪ್ರವೇಶ ಮಾಡಿಸಿ ಇನ್ನೇನು ಪ್ರಸವ ಕಾಲ ಆಸನ್ನ ಆಗ್ತಾ ಇದೆ. ಪ್ರಸವ ಕಾಲ, ಅಂಥ ಕಾಲಕ್ಕೆ ಭಗವಂತ ಗರ್ಭಾತ್ ಬಹಿಹಿ ನಿಷ್ಕಾಸಯಿತಂ ಅಪಾನವಾಯು ಅಜ್ಞಾಪಯಾಮಾಸ. ಅಂದರೆ ಒಳಗೆ ಅಪಾನವಾಯುವನ್ನು ಆಜ್ಞೆ ಮಾಡುತ್ತಾರೆ ಭಗವಂತ, ಈ ಕೂಸನ್ನ ಹೊರಗೆ ಕಳಿಸು ಅಂತ ಹೇಳಿದಾಗ ಅವಾಗೆ ಅಪಾನವಾಯುವಿನ ಒಂದು ಭಾಗ ಸೂತಿವಾತಿಕ ಅಂತ, ಸೂತಿವಾತ ತಡೆಯಲಿಕ್ಕೆ ಬೇಕಾಗಿರತಕ್ಕಂಥ ವಾಯುದೇವರ ಆ ಜಡವಾಗಿಯ ಒಂದು ಭಾಗ. ಅಲ್ಲಿ ಅಪಾನವಾಯು ದೇವರು ಇದ್ದುಕೊಂಡು ಆ ಕೂಸನ್ನ ತಳ್ಳಲಿಕ್ಕೆ ಶುರು ಮಾಡುತ್ತಾರೆ. ಅಂದರೆ ಅದೇ ನೋವು ಬರುವುದು ಅಂತ ಹೇಳುತ್ತಿರಲ್ಲ, ಅದೇ ಬರ್ತಾ ಇದೆ. ಅಲ್ಲಿಂದ ಅದರ ವೇಗದಿಂದಾಗಿ ಜೀವ ತಾಯಿಯ ಗರ್ಭದಿಂದ ಹೊರಗೆ ಬರ್ತಾ ಬರ್ತಾ ಕಡೆಗೆ ಬರ್ತಾ ಯೋನಿ ಮಾರ್ಗದಿಂದ ಹೊರಗೆ ಬರುತ್ತಾನೆ. ಹೇಗಿರುತ್ತೆ ಅಂದರೆ ಆ ಪ್ರದೇಶದ ದ್ವಾರ ಚಿಕ್ಕದು, ಯೋನ ಶರೀರ ದೊಡ್ಡದು. ಅದರ ಮೂಲಕ ಹೊರಬರುವ ಕಾಲಕ್ಕೆ ಕಬ್ಬಿನ ಯಂತ್ರದಲ್ಲಿ ಕಬ್ಬು ಹಾಕಿ ತಿರುಗಿಸಿದರೆ ಹೇಗಿರುತ್ತೋ ಅವನ ಪರಿಸ್ಥಿತಿ ಹಾಗೆ ಹಾಗೆ ಹಿಂಡಿದಂತೆ ಆಗಿಬಿಡುತ್ತಂತೆ ಹೇಳುತ್ತಾರೆ. ಇಚ್ಛು ಯಂತ್ರ ಆಗಿವತ್ತು ಆ ವಿಶೇಷವಾಗಿ ಕಬ್ಬಿನ ಯಂತ್ರದಿಂದ ಬಂದರೆ ಹೇಗಿರುತ್ತೋ ಆ ಥರ ಜೀವ ಹೊರಗೆ ಬಂದು ಅತಿಶ್ರಾಂತ ತುಂಬಾ ಸುಸ್ತಾಗಿ ಭೂಮಿಯ ಮೇಲೆ ಬೀಳುತ್ತಾರಂತೆ. ಭೂಸ್ಪರ್ಶ ಆದ ಕೂಡಲೇ ಆ ಹೊರಗಿನ ಗಾಳಿಯಿಂದ ಚೂರು ಚೇತನ ಬರುತ್ತೆ. ಇದನ್ನು ಹೇಳುತ್ತಾರೆ. ತಾಯಿಯ ತಂದೆ ಹೊಟ್ಟೆಯಿಂದ ತಾಯಿ ಹೊಟ್ಟೆಗೆ ಬರೋದು ಜೀವನ ಒಳಗಿರತಕ್ಕ ಭಗವದ್ ರೂಪವು ಜೀವನ ಜೊತೆಗೆ ಬರುತ್ತೆ. ತಂದೆ ಹೊಟ್ಟೆಯಿಂದ ತಾಯಿ ಹೊಟ್ಟೆಗೆ ಅದು ದೇವರಿಗೆ ಮೊದಲನೆಯ ಜನ್ಮ ಅಂತಾರೆ. ಅದು ದೇವರಿಗೆ ಹುಟ್ಟಿಲ್ಲ, ಜನ್ಮ ಅಂತ ಹೇಗೆ ಕರಿತೀರಾ ಅಂದ್ರೆ ಒಂದು ಸ್ಥಾನದಿಂದ ಒಂದು ಸ್ಥಾನಕ್ಕೆ ಬರುವುದೇ ದೇವರಿಗೆ ಜನ್ಮ ಅಂತ ಕರೀತಾರೆ. ಹಾಗಾದರೆ ಮೊದಲನೆಯ ಜನ್ಮ ಅಂದರೆ ದೇವರಿಗೆ ತಾಯಿ ಹೊಟ್ಟೆಗೆ ಬರೋದು. ತಾಯಿ ಹೊಟ್ಟೆಯಿಂದ ಜೀವನನ್ನ ಹೊರಗೆ ಕರಕೊಂಡು ಬಂದ ಕೂಡಲೇ ದೇವರಿಗೆ ದ್ವಿತೀಯ ಜನ್ಮ ಅಂತ ಹೇಳುತ್ತಾರೆ. ನಮ್ಮ ಜೊತೆಗೆ ಬರ್ತಾರೆ ನೋಡಿ. ಅದಕ್ಕೆ ಜಾತನಾಗುವ ಜನನರಹಿತ ಆಕೂತಿ ನಂದನ ಭಕ್ತರಿಂದ ಆಹೂತನಾಗಿ ಅಂತ ಹೇಳುತ್ತಾರೆ. ತನಂತರ ಭಗವಂತ ಪಿತೃಸ್ಥ ಭಗವಾನ್ ಪ್ರದ್ಯುಮ್ನ, ಇಲ್ಲಿ ತಾಯಿಯೊಳಗಿರುವ ರೂಪಕ್ಕೆ ಏನು ಹೆಸರು? ಅನಿರುದ್ಧ ರೂಪ. ಆ ಗರ್ಭದಲ್ಲಿದ್ದು ಜೀವನ ರಕ್ಷಣೆ ಮಾಡಿದ್ದು ಅನಿರುದ್ಧ ರೂಪ. ಗರ್ಭದೊಳಗೆ ಆ ಜೀವ ಅಂದ್ರೆ ಪಿಂಡ ಶರೀರ ತಾಯಿಯ ಗರ್ಭದಲ್ಲಿರತಕ್ಕಂಥ ಆ ರಸಗಳಿಂದ ಜೀರ್ಣವಾಗದೆ ರಕ್ಷಣೆ ಮಾಡಿದ್ದು ಅನಿರುದ್ಧ. ತಂದೆಯಲ್ಲಿದ್ದು ಅನ್ನ ಜೀರ್ಣ ಆಗಿ ರೇತಸ್ಸಾಗುವಂತೆ ಮಾಡಿದ್ದು ಪ್ರದ್ಯುಮ್ನ. ಹಾಗಾದರೆ ಈ ಪ್ರದ್ಯುಮ್ನ ರೂಪ ಅನಿರುದ್ಧ ರೂಪ ಎರಡೂ ತಾಯಿ ತಂದೆಗಳಲ್ಲಿದ್ದರೆ ಮಧ್ಯದಲ್ಲಿ ಜೀವನ ಜೊತೆಗೇನೆ ಪ್ರಯಾಣ ಮಾಡಿದ್ದು ಸಂಕರ್ಷಣ ರೂಪ. ಈ ಸಂಕರ್ಷಣ ರೂಪದಿಂದ ಹೊರಬಂದ, ಜೀವನ ಜೊತೆಗೇನೆ ಹೊರಬಂದ. ಮತ್ತು ತಂದೆಯಲ್ಲಿರುವ ಪ್ರದ್ಯುಮ್ನ ರೂಪ ತಾಯಿಯಲ್ಲಿರುವ ಅನಿರುದ್ಧ ರೂಪ ಎಲ್ಲಿಗೆ ಹೋಗುತ್ತೆ? ಅಲ್ಲಲ್ಲೇ ಇರುತ್ತಂತೆ. ಇದ್ದು ತಾನೇ ತಂದೆ ಒಳಗೆ ಪ್ರದ್ಯುಮ್ನ ರೂಪದಿಂದಿದ್ದುಕೊಂಡು ಆ ಜೀವಿನ ಹುಟ್ಟಿದ ಜೀವಿಯ ಜೊತೆಗೆ ತನ್ನ ರೂಪವನ್ನು ತಾನೇ ನೋಡ್ತಾ ಬರ್ತಾನೆ. ಒಟ್ಟಾರೆ ನಮ್ಮ ತಲೆಯಲ್ಲೇನು, ಮಗು ಹುಟ್ಟಿದೆ ಅಪ್ಪ ಅಮ್ಮಂದ್ರು ನೋಡಿಕೊಂಡ್ರು ಅಲ್ಲ ಅಂದ್ರು. ಮಗು ಹುಟ್ಟಿದೆ ಅಂದ್ರೆ ಮಗುವಿನ ಜೊತೆಗೆ ಸಂಕರ್ಷಣ ಬಂದ, ಆ ಮಗುವನ್ನ ನೋಡಿಕೊಂಡದ್ದು ಯಾರು ಅಂದ್ರೆ ಅನಿರುದ್ಧ ಪ್ರದ್ಯುಮ್ನರು. ತಂದೆ ತಾಯಿಗಳಲ್ಲಿದ್ದು ನೋಡಿಕೊಳ್ಳುವುದು ಅವರಿಬ್ಬರು ಅಂತ ಹೇಳಿಕೊಡತಾ ಇದ್ದಾರೆ. ತದನಂತರ ತಂದೆ ಮತ್ತು ಶರೀರ ಬಿಟ್ಟು ಹೋಗ್ತಾರಲ್ಲ, ತಂದೆ ಸತ್ತು ಹೋಗ್ತಾನಲ್ಲ ಮತ್ತು ಇನ್ನೊಂದು ಕಡೆ ಆ ಜೀವ ಹುಟ್ಟುತ್ತಲ್ಲ, ಆ ಜೊತೆಗೇನೆ ಪ್ರದ್ಯುಮ್ನ ರೂಪ ಮತ್ತೂ ಹೊರಟು ಹೋಗುತ್ತೆ. ಅದನ್ನ ಮೂರನೆಯ ಜನ್ಮ ಅಂತ ಕರೆಯುತ್ತಾರೆ ಎಂಬುದನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮನೆಯಲ್ಲಿ ಮಗು ಹುಟ್ಟಿದೆ, ಮಗು ಹುಟ್ಟಿದ ಕೂಡಲೇ ಎಲ್ಲರೂ ಉತ್ಸವ ಮಾಡುತ್ತಾರೆ. ಕೂಸು ಹುಟ್ಟಿದೆ ಅಂತ ನಾಮಕರಣ ಎಲ್ಲ ಉತ್ಸವ ಮಾಡುತ್ತಾರೆ. ಅದು ಜ್ಞಾನಿಗಳು ಮಾಡುತ್ತಾರಂತೆ, ಅವರಿಗೂ ಮಕ್ಕಳಾಗ್ತಾರೆ, ಮಕ್ಕಳಾದರೆ ಅವರು ಉತ್ಸವ ಮಾಡುತ್ತಾರಂತೆ. ಮಾಡುವುದು ಹೇಗೆ ಮಾಡುತ್ತಾರೆ? ಅವರ ಮನೆಗಳಲ್ಲಿ ಮೊಮ್ಮಕ್ಕಳು ಮಕ್ಕಳು ಎಲ್ಲರಾದಾಗ ಜೀವ ಬಂತು ಅಂತ ಅವರು ಮಾಡಲ್ಲಂತೆ. ಆ ಜೀವನ ಜೊತೆಗೆ ಸಂಕರ್ಷಣ ರೂಪ ಬರುತ್ತಲ್ವಾ, ಆ ರೂಪ ಬಂದಿದೆ, ಆ ರೂಪ ನಮ್ಮ ಮನೆಯಲ್ಲಿ 100 ವರ್ಷಗಳ ಪರ್ಯಂತ ಹಾಗೇ ನಿಂತಿರುತ್ತೆ. ಆ ರೂಪ ಬಂದಿದ್ದಕ್ಕೆ ಉತ್ಸವ ಮಾಡುತ್ತಾರಂತೆ. ಭಗವಂತನ ಒಂದು ರೂಪ ನಮ್ಮ ಮನೆಯಲ್ಲಿ ಪ್ರತ್ಯೇಕವಾಗಿ ನಿಲ್ಲುತ್ತಲ್ಲ ಅಂತ ದೃಷ್ಟಿಯಿಂದ ಅವರು ಪುತ್ರೋತ್ಸವ ಅಂತ ಮಾಡುತ್ತಾರಂತೆ. ನಂತರ ಆ ಕೂಸು ದೊಡ್ಡದಾದ ಪರ್ಯಂತ, ದೊಡ್ಡಾದ ಮೇಲೆ ಕೂಡ ಒಳಗಿರುವ ಸಂಕರ್ಷಣನ ಪೂಜಾ ಅಂತ ಮಾಡುತ್ತಾರೆ. ಆ ಕೂಸಿಗೆ ಹಾಲು ಕೊಟ್ಟರು, ಔಷಧ ಕೊಟ್ಟರು, ಏನು ಬಟ್ಟೆ ಹಾಕಿದ್ರು, ಏನು ಕೊಡ್ತಾ ಇದ್ರು, ಓದಿಗೆ ಪುಸ್ತಕ ತೆಕ್ಕೊಟ್ರು, ಏನು ಕೊಟ್ರು, ಅಲ್ಲಿರುವ ಸಂಕರ್ಷಣನ ಪೂಜಾ ಅಂತ ಅವರು ಮಾಡುತ್ತಾರೆ. ಸಾಮಾನ್ಯ ಜನರು ಮಗು ಹುಟ್ಟಿತು, ಮಗುವಿಗೆ ಕೊಡಬೇಕು ಅಂತ ದೃಷ್ಟಿ ಎಂದ್ರು. ನೋಡಿ, ನಮ್ಮ ಜೀವನವೂ ಅವರ ಜೀವನವೂ ಎರಡೂ ಒಂದೇ. ತಿನ್ನೋದು, ಕುಡಿಯೋದು, ಮಕ್ಕಳು, ಮೊಮ್ಮಕ್ಕಳು, ಅದು ಎಲ್ಲ ಇದೆ. ದೃಷ್ಟಿಯೇ ಬೇರೆ. ಅವರ ದೃಷ್ಟಿಯೆಲ್ಲ ಅಲ್ಲಲ್ಲಿರುವ ದೇವರ ಪೂಜಾ ಅಂತ ಮಾಡುತ್ತಾರೆ. ನಾವು ಕೇವಲ ಜೀವರಿಗೆ ಅಂತ ಕೊಡ್ತಾ ಹೋಗ್ತೇವೆ. ಅವರಷ್ಟು ಮಾಡಿದ್ದಕ್ಕೆ ಮೋಕ್ಷಕ್ಕೆ ಮಾರ್ಗ ಆಗುತ್ತೆ. ಒಳಗೆ ದೇವರನ್ನೇ ನೋಡಿ ಉಪಚಾರ ಮಾಡಿದ್ದಕ್ಕೆ, ನಾವು ಇಷ್ಟು ಮಾಡಿದ್ದಕ್ಕೇನೆ, ದೇವರನ್ನು ಬಿಟ್ಟು ಮನುಷ್ಯರು ಅಂತ ನಮ್ಮವರು ಅಂತ ಕಟ್ಟಿಕೊಂಡದ್ದಕ್ಕೇನೆ ಸಂಸಾರ ಜಾಸ್ತಿ ಆಗುತ್ತೆ. ಮತ್ತೆ ಈಗಾದರೂ ನಮ್ಮ ನೋಟ ಬದಲಾವಣೆ ಆಗ್ಬೇಕಾ ಇಲ್ವಾ? ಈಗಾದರೂ ನಮ್ಮ ಸುತ್ತು ಇರುವ ಗಂಡ ಮಕ್ಕಳು, ಹೆಂಡತಿ ಮಕ್ಕಳು, ಅವರವರಿಗೆ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಅವರವರಿಗೆ ಬೇಕಾಗಿ ಕೊಡಲೇಬೇಕಾ? ಅಡಿಗೆ ಮಾಡಬೇಕು, ಅವರಿಗೆ ಬೇಕಾಗಿದೆಲ್ಲ ಕೊಡಬೇಕು, ಕೊಡ್ತಾನೆ ಇರ್ತೀವಿ. ಕೊಡೋ ಕಾಲಕ್ಕೆ ನೆನಪಾಗಲ್ಲ, ಹೌದಾ? ಅಲ್ಲಿ ಭಗವಂತ ಇದ್ದಾನೆ, ಬೆರಗೆದ್ದು ಹಾಲು ಕೊಟ್ಟಿರಿ ಹುಡುಗರಿಗೆ ಕುಡಿಲಿಕ್ಕೆ ಅಂತ, ನೆನಪಾಗುತ್ತಾ ಅಲ್ಲಿರೋ ದೇವರಿಗೆ ಕೊಡ್ತಾ ಇದ್ದೀವಿ ಅಂತ? ಆದರೆ ಸರಿ ಆಗಲ್ಲ. ಪ್ರಾಕ್ಟಿಕಲ್ಲಿ ಅವಸರ ಅವಸರ ಗಡಿಬಿಡಿ ಗಡಿಬಿಡಿ ಓಡ್ತಾ ಇರ್ತೀವಿ, ಏನೂ ಆಗಲ್ಲ. ಅಮ್ಮ, ಈ ಪಾಠಕ್ಕೆ ಬಂದಾಗ್ಲಿಂದ ಅಂದುಕೊಳ್ತಾ ಇದ್ದೀರಾ? ಬಹಳ ಒಳ್ಳೇದಮ್ಮ. ಇಲ್ಲ, ಬರ್ತಾ ಇಲ್ಲ, ಬಹಳ ಜನಕ್ಕಿಲ್ಲ. ಆ ಟೈಮಿಗೆ ಮರ್ತೋಗುತ್ತೆ ಅಲ್ವಾ? ಮತ್ತೆ ಕೇಳಿದ್ದು ಉಪಯೋಗ ಏನು? ಆ ಟೈಮಿಗೆ ಪ್ರಯತ್ನಪೂರ್ವಕವಾಗಿ ನೆನೆಯಬೇಕು. ನೆನೆಯಬೇಕು ಅಂದ್ರೆ ಏನ್ ಮಾಡಬೇಕು? ಸ್ನಾನದ ಕಾಲಕ್ಕೆ ಏನೇನು ನೆನೆಯಬೇಕು ನೆನಪಿಟ್ಕೋಬೇಕು. ನೆನಪಿರ್ತಾ ಇಲ್ಲ, ಏನ್ ಮಾಡ್ತೀರಾ? ಅಲ್ಲೇ ಗೋಡೆಗೆ ಎಲ್ಲ ಸ್ಟಿಕ್ ಮಾಡಿಟ್ಟು ಅವಾಗವಾಗ ನೋಡ್ತೀರಾ. ಇದನ್ನು ಕೂಡ ಹಾಗೆ ನೆನಪಿಟ್ಟುಕೊಂಡು ಇದು ಮಾಡಕ್ಕಾಗದ್ರೆ ಏನಾಗುತ್ತೆ? ಇದೆಲ್ಲ ನಿಮ್ಮ ಯಜ್ಞ ಆಗಿಬಿಡುತ್ತೆ. ಅದಲ್ಲದೆ ಬರೇ ಅವರಿಗೆ ಅವರಿಗೆ ಅಂತ ಕೊಟ್ರೆ ಯಜ್ಞ ಆಗಲ್ಲ, ಜೀವನವೇ ವ್ಯರ್ಥ ಆಗಿಬಿಡುತ್ತೆ. ಇನ್ನ ಯಾವ ಕೂಸು ಹುಟ್ಟಿ ಬಂದರೂ ಕೂಡ ಸಂಕಷ್ಟ ಬಂದಿರುತ್ತೆ ಅಲ್ಲಿ, ಅಲ್ಲೂ ಕೂಡ ಅಷ್ಟೇ. ಅದು ಇಷ್ಟಮ್ಮ, ತಾಯಿಯಲ್ಲಿ ಅನುಬದ್ಧ, ತಂದೆಯಲ್ಲಿ ಪ್ರಜ್ಞನ್ನ, ಹುಟ್ಟಿದ ಕೂಸು ಯಾವುದೇ ಆಗಲಿ ಅಲ್ಲಿ ಸಂಕರ್ಷಣ. ಆದರೆ ಅವರು ಮತ್ತು ತಾಯಿ ಸ್ಥಾನಕ್ಕೆ ಹೋದರೆ ಅನಿರುದ್ಧ ಬರ್ತಾನೆ, ಅಲ್ಲಿ ಹೋಗಲ್ಲ, ಇರ್ತಾನೆ. ಸಂಕರ್ಷಣ ಅನಿರುದ್ಧರು ಬದಲಿರ್ತಾನೆ, ಎಲ್ಲಿಗೆ ಹೋಗ್ತಾರೆ? ಎಲ್ಲಾ ರೂಪಗಳು ಅಲ್ಲೇ ಇರುತ್ತೆ, ಪ್ರಕಟ ಆಗ್ತಾ ಬರುತ್ತಷ್ಟೆ. ಇಷ್ಟೆಲ್ಲ ಹೇಳುತ್ತಾ ಇನ್ನೊಂದು ವಿಚಾರ ಹೇಳುತ್ತಾರೆ. ಭಗವಂತ ಈ ಜೀವಿ ಜೊತೆಗೇನೆ ಶರೀರವನ್ನ ಪ್ರವೇಶ ಮಾಡಿ ಅವನನ್ನ ಹುಟ್ಟಿಸಿ ಅವನ ಜೊತೆಗೆ ತಾನು ಹೊರಬಂದನಲ್ಲ. ಬಂದ ಕೂಡಲೇ ಏನು ಮಾಡುತ್ತಾನೆ ಅಂದರೆ, ಆ ಜೀವಿಯನ್ನು ಹುಟ್ಟಿಸಿದ್ದು ಮಾತ್ರ ಅಲ್ಲ, ಬದುಕೆಂಬ ಯಜ್ಞವನ್ನು ಹುಟ್ಟು ಹಾಕ್ತಾನೆ ಭಗವಂತ. ಅದನ್ನೇ ಯಜ್ಞ, ನಮ್ಮ ಜೀವನವನ್ನೇ ಯಜ್ಞ ಅಂತ ಕರೀತಾರೆ. ಆಯುರ್ ಯಜ್ಞ ಪ್ರಕರಣ ಅದು ಚತುರ್ದಶಿಯಲ್ಲಿ ಬಂತು. ಆ ಬಂದದ್ದನ್ನೇ ಇಲ್ಲಿ ಪೂರ್ಣವಾಗಿ ವಿವರಣೆ ಮಾಡುತ್ತಾ ಇದ್ದಾರೆ. ಚತುರ್ದಶಿ ಕೇಳಿದ್ದೀರಲ್ಲ, ನೆನಪಿದೆಯಾ? ಇಲ್ಲ ಇದೆಯಾ? ಕೇಳೋಣವಾ? ಉತ್ತರ ಕೊಡ್ತೀರಾ? ಪರವಾಗಿಲ್ಲಪ್ಪ, ಚೆನ್ನಾಗಿದೆ. ಜೀವನ ಆಯುಷ್ಯ ಎಷ್ಟು? 116 ವರ್ಷ. 100, 116? 100 ಕರೆಕ್ಟಾ, 116 ಕರೆಕ್ಟಾ? ಎರಡೂ ಕರೆಕ್ಟ್. ಹೇಗೆ? ವರ್ಷಕ್ಕೆ 10 ತಿಂಗಳ ಲೆಕ್ಕ ಇಟ್ಟುಕೊಂಡರೆ 116, ವರ್ಷಕ್ಕೆ 12 ತಿಂಗಳ ಲೆಕ್ಕ ಇಟ್ಟುಕೊಂಡರೆ 100 ವರ್ಷ. 116 ವರ್ಷ ಪ್ರಕಾರ ತಗೊಂಡಾಗ 3 ಭಾಗ ಮಾಡಿದರೆ ಜೀವನ ಇಡೀ ಬದುಕೆಲ್ಲ ಎಷ್ಟು ವರ್ಷಗಳು? 116 ವರ್ಷ. ಮೂರು ಭಾಗ ಮಾಡಿದರೆ ಮೊದಲು ಭಾಗ ಎಷ್ಟು ವರ್ಷ? 24 ವರ್ಷ. ಎರಡನೇ ಭಾಗ 44 ವರ್ಷ. ಮೂರನೇ ಭಾಗ 48 ವರ್ಷ. ಎಷ್ಟು ಚೆನ್ನಾಗಿದೆ, ಕೃಷ್ಣ ಆನಂದ ಪಡ್ತಾ ಇರ್ತಾರೆ ಭಗವಂತ, ಎಲ್ಲರೂ ಕೂಡ ತಿಳ್ಕೊಂಡಿದ್ದಾರೆ ಅಂತ. ಸರಿ, ಮೊದಲನೇ ಭಾಗಕ್ಕೆ ಏನು ಹೆಸರು? ಪ್ರಾತಃಸಮನ. ಎರಡನೇದು ಮಾಧ್ಯಾಹ್ನಿಕ ಸಮನ ಅಲ್ಲ, ಮಾಧ್ಯಂದಿನ ಸಮನ, ಮಾಧ್ಯಂದಿನ ಸಮನ. ಮೂರನೇದು ಸಾಯಂ ಸಮನ. ಮೂರು ಸವನಗಳು ಬಂತಲ್ಲ, ಈ ಮೂರು ಸವನಗಳಲ್ಲಿ ಪ್ರಾತಃಸವನಕ್ಕೆ ಯಾರು ಅಧಿಪತಿಗಳು? ವಸುಗಳು. ವಸುಗಳು ಅಂದ್ರೆ ಯಾರು? ವಸುಗಳು ಅಂದ್ರೆ ಯಾರು? ತತ್ವಾಭಿಮಾನಿ ದೇವತೆಗಳೇ ವಸುಗಳು ಅಂತ ಕರೆಸಿಕೊಂಡಿದ್ದಾರೆ. ತತ್ವಾಭಿಮಾನಿ ದೇವತೆಗಳಿಗೆ ವಸುಗಳು ಅಂತ ಯಾಕೆ ಹೆಸರು? ಯೋಗ್ಯ ಜನರನ್ನು ಸುಖೇನ ವಾಸಯಂತೀತಿ ವಸವ. ತಮ್ಮನ್ನ ಚಿಂತನೆ ಮಾಡಿದ ಯೋಗ್ಯ ಜನರು. ರೋಡಲ್ಲಿ ಹೋಗೋರು ಯೋಗ್ಯ ಜನರು ತುಂಬಾ ಜನ ಇರ್ತಾರೆ, ಅವರಿಗಿನ್ನ ಯೋಗ್ಯತೆ ಬರಲಿ ಪ್ರಕಟ ಆಗಲಿಲ್ಲ, ಅವರನ್ನ ಹಾಗೆ ಮಾಡಲ್ಲ. ತಮ್ಮನ್ನು ಸ್ಮರಣೆ ಮಾಡಿದ ಯೋಗ್ಯರಾದ ಜನರು ಚೆನ್ನಾಗಿರುವಂತೆ ಮಾಡುತ್ತಾರಾದ್ದರಿಂದ ಇವರಿಗೆ ವಸುಗಳು ಅಂತ ಹೆಸರು. ನಂತರ ಮಾಧ್ಯಂದಿನ ಸವನಕ್ಕೆ ಯಾರ ಅಭಿಮಾನಿಗಳು? ರುದ್ರರು. ಯಾರು ರುದ್ರರು? ತತ್ವಾಭಿಮಾನಿಗಳೇ ರುದ್ರರು ಅಂತ ಕರೆಸಿಕೊಂಡಿದ್ದಾರೆ. ಅವರಿಗೆ ರುದ್ರರು ಅಂತ ಯಾಕೆ ಹೆಸರು? ಅಯೋಗ್ಯ ಜನರನ್ನು ಅಳುವಂತೆ ಮಾಡುತ್ತಾರೆ. ನಂತರ ಸಾಯಂ ಸವನಕ್ಕೆ ಅಧಿಪತಿಗಳು ಯಾರು? ಆದಿತ್ಯರು. ಅವರಿಗೆ ಆದಿತ್ಯರು ಅಂತ ಹೆಸರು ಯಾಕೆ? ಆದಾನಾಧಿಕಾರ ಇತೃತ್ವ. ನಮ್ಮಿಂದ ಕೊಡೋದು ತೆಗೆದುಕೊಳ್ಳೋದು ಎಲ್ಲವನ್ನ ಮಾಡಿಸ್ತಾರಾದ್ದರಿಂದ ಅವರಿಗೆ ಆದಿತ್ಯರು ಅಂತ ಹೆಸರು. ಹಾಗಾದರೆ ವಸು, ರುದ್ರ, ಆದಿತ್ಯ ನಾಮಕ ತತ್ವಾಭಿಮಾನಿ ದೇವತೆಗಳು ನಮ್ಮ ಪ್ರಾತಃಸವನ, ಮಾಧ್ಯಂದಿನ ಸವನ, ಸಾಯಂ ಸವನಗಳಲ್ಲಿದ್ದಾರೆ. ಇನ್ನ ಯಜ್ಞ ಆರಂಭ ಕಾಲಕ್ಕೆ ಭಗವದ್ ರೂಪ ಯಾವುದು? ನಾರಾಯಣ ರೂಪ. ಪ್ರಾತಃಸವನದಲ್ಲಿ ವಾಸುದೇವ, ವಾಸುದೇವ. ಮಾಧ್ಯಂದಿನ ಸವನದಲ್ಲಿ ಸಂಕರ್ಷಣ, ಸಾಯಂ ಸವನದಲ್ಲಿ ಪ್ರದ್ಯುಮ್ನ, ಯಜ್ಞಾಂತಕಾಲದಲ್ಲಿ ಅನಿರುದ್ಧ. ಯಾಕೆ ಹೀಗೆ ಬಂತು ಅಂದರೆ ಕ್ರಮ ತಗೊಂಡದ್ದು ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಅದೇ ಯಜ್ಞ ಪ್ರಾರಂಭಕಾಲದಲ್ಲಿ ಅನಿರುದ್ಧ ಇಟ್ಟುಕೊಂಡರೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅಂತ. ಸರಿಯಾ? ಅಲ್ಲಿ ಸಂಶಯ. ಇಲ್ಲೇನೋ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಇಟ್ಟುಕೊಂಡಿದ್ದಾರೆ. ಹರಿಕಥಾಮೃತ ಸಾರದಲ್ಲಿ ವಸು, ರುದ್ರ, ಆದಿತ್ಯರೊಳು, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವರು ಅಂತ ಹೇಳಿದಾರಲ್ಲ, ಇಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನರು ಬಂದರಲ್ಲ ಅಂದ್ರೆ ಇಷ್ಟೇ ಕ್ರಮ. ಮೊದಲು ನಾರಾಯಣನ ಇಟ್ಟುಕೊಳ್ತೀರಾ, ಅನಿರುದ್ಧನವರೆಗೂ ಹೀಗೆ ಬರುತ್ತೆ. ಮೊದಲು ಅನಿರುದ್ಧ ಇಟ್ಟುಕೊಳ್ತೀರಾ, ಅದು ನಾರಾಯಣ ಪರ್ಯಂತ ಹಾಗೆ ಬರುತ್ತೆ ಅಂತ. ಎರಡೂ ರೀತಿಯೂ ಸರಿಯೇ ಎಂಬುದನ್ನು ಎರಡೂ ಪ್ರಮಾಣಗಳಿಂದ ಕೊಡುತ್ತಾರೆ. ಸರಿಯಾ? ತದನಂತರ ಈ ಯಜ್ಞದಲ್ಲಿ ಮೊದಲು ಎಷ್ಟು ವರ್ಷಗಳ ಕಾಲ? 24 ವರ್ಷಗಳ ಕಾಲ. ಆ 24 ವರ್ಷಗಳು ಅಂದರೆ ಪ್ರಾತಃಸವನದಲ್ಲಿ ಯಾವ ಮಂತ್ರದಿಂದ ಹೋಮ ಮಾಡುತ್ತಾರೆ? ಗಾಯತ್ರಿ ಮಂತ್ರದಿಂದ. ಎಷ್ಟಕ್ಷರಗಳು? 24 ಅಕ್ಷರಗಳು. ಅದೇ 24 ವರ್ಷಗಳಿವೆ. ಆದ್ದರಿಂದ 24 ಅಕ್ಷರಗಳಿಗೆ ಅಭಿಮಾನಿಗಳಾದ ದೇವತೆಗಳು, ದೇವರ ರೂಪವೇ ಇಲ್ಲಿ 24 ವರ್ಷಗಳಿಗೆ ನಿಯಾಮಕವಾಗಿವೆ. ಇನ್ನ ಮಾಧ್ಯಂದಿನ ಸುವನಕ್ಕೆ ಯಾವ ಛಂದಸ್ಸು? ಹೌದಾ? ಎಷ್ಟು ಅಕ್ಷರ? 44 ಅಕ್ಷರ. ಆ 44 ಅಕ್ಷರಗಳಿಗೆ ಅಭಿಮಾನಿಗಳಾದ ದೇವತೆಗಳೇ ನಮ್ಮ ಮಾರ್ಗಂಜನ ಸವನದ 44 ವರ್ಷಗಳಿಗೆ ಅಭಿಮಾನಿಗಳಾಗಿ ನಿಂತಿದ್ದಾರೆ. ನಂತರ 3ನೇ ಸವನ ಯಾವ ಮಂತ್ರಗಳಿಂದ ಆಹುತಿ ಕೊಡೋದು? ಜಗತೀ ಛಂದಸ್ಸಿನ, ಜಗತೀ ಛಂದಸ್ಸಿನ ಮಂತ್ರಗಳಿಂದಲೇ ಆಹುತಿ ಕೊಡುತ್ತಾರೆ. ಜಗತೀ ಛಂದಸ್ಸಿನಲ್ಲಿ 48 ಅಕ್ಷರಗಳು, ಇಲ್ಲಿ ಕೂಡ 48 ವರ್ಷಗಳು. 48 ಅಕ್ಷರಗಳಿಗೆ ಅಭಿಮಾನಿಗಳಾದ ಭಗವದ್ ರೂಪಗಳು, ದೇವತೆಗಳ ರೂಪಗಳು 48 ವರ್ಷಗಳಿಗೆ ನಿಯಾಮಕವಾಗಿ ನಿಂತಿವೆ ಅಂತ ಚಿಂತನೆ ಮಾಡಬೇಕು ಅಂತ ಹೇಳಿದ್ರಲ್ಲ. ಈ ಯಜ್ಞದಲ್ಲಿ 7 ಭಾಗಗಳನ್ನು ಹೇಳಿದರು. ಏನೇನು 7 ಭಾಗಗಳು? ದೀಕ್ಷಾ, ಉಪಸದ, ಸ್ತೋತ್ರ, ಶಸ್ತ್ರ, ದಕ್ಷಿಣ, ಇನ್ನ ಸೋಷ್ಯಂತಿ ಎಂಬ ವ್ಯವಹಾರ, ಅಸೌಷ್ಟ ಎಂಬ ವ್ಯವಹಾರ, ಅವಭೃತ ಅಂತ ಇಷ್ಟು ಬಂತು. ಇಲ್ಲಿ ದೀಕ್ಷಾ ಅಂದರೆ ನಮಗೆ ಬರತಕ್ಕಂಥ ಎಲ್ಲ ಕಷ್ಟಾವಸ್ಥೆಯೇ ದೀಕ್ಷಾ. ಅದಕ್ಕೆ ಅಭಿಮಾನಿ ಯಾರು? ಕೃತರೂಪಾದೇವಿ. ಅದಕ್ಕೆ ಅಭಿಮಾನಿಗಳು ಅರಿವಿದ್ದಾರೆ. ದೀಕ್ಷಾ ಆಯಿತು. ಉಪಸದ ಅಂದ್ರೆ ತಿನ್ನುವುದು, ಕುಡಿಯುವುದು ಮೊದಲಾದ ನಾನಾ ವಿಶೇಷವಾದ ಸುಖ ಅವಸ್ಥ, ಅದು ಉಪಸದ ಅಂತ ಕರೆದರು. ಇನ್ನ ಸ್ತೋತ್ರ ಶಸ್ತ್ರ ಅಂದ್ರೆ ಯಜ್ಞದಲ್ಲಿ ಬಳಸುವ ಮಂತ್ರಗಳು ಸ್ತೋತ್ರ ಮಂತ್ರಗಳು, ಶಸ್ತ್ರ ಮಂತ್ರಗಳು ಅಂತ ಎರಡಿವೆ. ಸಾಮಗಾನದಿಂದ ಹೇಳುವುದು ಸ್ತೋತ್ರ, ಮಂತ್ರ ಪಾಠವೇ ಶಸ್ತ್ರ ಅಂತ ಹೇಳಿದರು. ಹಾಗಾದರೆ ನಮ್ಮ ಜೀವನದಲ್ಲಿ ಸ್ತೋತ್ರ ಯಾವುದು? ಹಾಸ, ತಾಂಬೂಲ, ಮೈಥುನಾದಿಗಳೆಲ್ಲ ಸ್ತೋತ್ರ. ಶಸ್ತ್ರ ಅಂದ್ರೆ ಮರಣ, ಹೆಣ ಹೊರೆಯುವುದು, ಹೆಣ ಸುಡುವುದು, ಇವೆಲ್ಲವೂ ಕೂಡ ಶಸ್ತ್ರ ಅಂತ ಚಿಂತನೆ ಮಾಡಬೇಕು. ಇನ್ನ ಸೋಷ್ಯಂತಿ ಎಂಬ ವ್ಯವಹಾರ, ಅಸೌಷ್ಟ ಎಂಬ ವ್ಯವಹಾರ ಏನಿದು ಅಂದರೆ ಸೋಮಲತೆಯನ್ನ ಕುಟ್ಟಿ ರಸ ತೆಗೆಯಬೇಕು. ತೆಗೆಯಲಿಕ್ಕೆ ಮುಂಚೆ ಮಂತ್ರ ಪ್ರಯೋಗ ಸೋಷ್ಯಂತಿ, ತೆಗೆದ ಮೇಲೆ ಅಸೌಷ್ಟ ಅಂತ. ಹಾಗಾದರೆ ನಮ್ಮ ಜೀವನದಲ್ಲಿ ತಾಯಿಯ ಗರ್ಭದಲ್ಲಿದ್ದು ಇನ್ನೇನು ಜನಿಸ್ತಾನೆ ಅಂತ ವ್ಯವಹಾರ ಸೋಷ್ಯಂತಿ ಎಂಬ ವ್ಯವಹಾರ, ಹುಟ್ಟಿದ ಎಂಬ ವ್ಯವಹಾರ ಅಸೌಷ್ಟ ಎಂಬ ವ್ಯವಹಾರ. ಹಾಗಾದ್ರೆ ಸೋಮರಸ ಯಾರು? ನಾವೇ. ಸೋಮರಸ ಸ್ಥಾನದಲ್ಲಿ ಯಾರು ಬಂದರು? ಜೀವ ಹುಟ್ಟಿದ್ದು ಆ ಅವನ ಇಡೀ ಜನ್ಮವೇ ಸೋಮರಸ ಭಗವಂತನಿಗೆ. ಸರಿ, ನಂತರ ದಕ್ಷಿಣ ಅಂದ್ರೆ ಯಾವುದ್ರಿ? ತಪಸ್ಸು, ಆರ್ಜವ, ಹೌದಾ? ಅಲ್ಲಲ್ಲಿ ಏನು ಬಂತು? ಸತ್ಯವಾಕ್ತ್ವ, ಅಹಿಂಸಾ, ಅದು ಬೇರೆ. 8 ಭಾವಪುಷ್ಪಗಳು ನಿಮಗೆ ಸುರಭ ಪೂಜಾ ಪ್ರಕರಣದಲ್ಲಿ ಬಂತು. ವೇದಾಧ್ಯಯನ, ಚಿಂತನ, ಇವೆಲ್ಲ ತಪಸ್ಸು. ಇವೆಲ್ಲ ಸೇರಿದರೆ ದಕ್ಷಿಣ ಅಂತ ಕರೆದರು. ಅದಕ್ಕೆ ಅಭಿಮಾನಿಗಳು ಯಾರು? ಸ್ವಯಂಭುವ ಮನುಗಳೇ ಅಭಿಮಾನಿಗಳು ಅಂತ ಹೇಳಿದರು. ಮರಣವೇ ಅವಭೃತ ಸ್ನಾನ. ಅದರಲ್ಲಿ 3 ಮಂತ್ರಗಳು, ಅಕ್ಷತಮಸಿ, ಅಚ್ಯುತಮಸಿ, ಪ್ರಾಣಶಂಸಿತಮಸಿ ಅಂತ ಮಂತ್ರಗಳು. ಅದಕ್ಕರ್ಥ ಅಕ್ಷತಮಸಿ, ನೀನು ಸ್ವರೂಪದಿಂದ ನಾಶರಹಿತ. ಇನ್ನ ಅಚ್ಯುತಮಸಿ ಅಂದರೆ ನಿನ್ನ ಗುಣಗಳಿಂದ ನೀನು ಅಭಿನ್ನ, ನಿನ್ನ ಗುಣಗಳು ನಿನ್ನ ಬಿಟ್ಟು ಹೋಗೋದೇ ಇಲ್ಲ. ಗುಣೈಹಿ ಅಚ್ಯುತೋಸಿ. ನಂತರ ಪ್ರಾಣಶಂಸಿತಮಸಿ ಅಂದರೆ ಮುಖ್ಯ ಪ್ರಾಣಾದಪಿ ಅಧಿಕ ಸುಖೋಸಿ, ಮುಖ್ಯ ಪ್ರಾಣಾದಿ ದೇವತೆಗಳೆಲ್ಲದಕ್ಕಿಂತ ಅಧಿಕ ಸುಖವಂತ ನೀನು ಎಂಬ ಈ 3 ಮಂತ್ರಗಳಿಂದ ಕೂಡಿದ್ದೇ ಮರಣವೇ ಅವಭೃತ ಅಂತ ಹೇಳ್ತಾರೆ. ಹಾಗಾದರೆ ನಮ್ಮ ಇಡೀ ಜೀವನ ಬೆಳಿಗ್ಗಿಂದ ರಾತ್ರಿ ಪರ್ಯಂತ, ರಾತ್ರಿಯಿಂದ ಮತ್ತು ಮರುದಿನ ಬೆಳಗಿನ ಪರ್ಯಂತ ತಿಂದದ್ದು, ಕುಡದದ್ದು, ಎದ್ದದ್ದು, ತಿರುಗಾಡಿದ್ದು, ಮಲಗಿದ್ದು ಎಲ್ಲವೂ ದೇವರಿಗೆ ಆಹುತಿ ಎಂಬ ಚಿಂತನೆಯನ್ನು ಮಾಡುತ್ತಾ ಬಂದರೆ ನಮ್ಮ ಇಡೀ ಜೀವನ ಯಜ್ಞವಾಗಿ ಬಿಡುತ್ತೆ. ಈಗ ಗೊತ್ತಾಯಿತು ಹಿಂದಿನದ್ದು ಅಂದರೆ ಅವಾಗ ಹೇಳುತ್ತಾರೆ ಹಿಂದಿನ ಜನ್ಮಗಳು ಮೊದಲನೆಯ ಜನ್ಮದಿಂದ ಈ ಜನ್ಮ ಪರ್ಯಂತ ಮತ್ತು ಈ ಜನ್ಮದಲ್ಲೆಲ್ಲ ಮುಂದಿನ ಜನ್ಮಗಳು ಏನು ಮೋಕ್ಷ ಹೋಗುವ ಪರ್ಯಂತ ಇರುವ ಎಲ್ಲಾ ಜನ್ಮಗಳಲ್ಲಿ ಪ್ರತಿದಿನ ಮಾಡಿದ ಸಕಲ ಕರ್ಮಗಳು ಇದೇ ರೀತಿಯಾಗಿ ಯಜ್ಞವಾಗಲಿ ಹರಿಯೇ ಅಂತ ದೇವರಿಗೆ ನಿತ್ಯವೂ ಯಾರು ಸಮರ್ಪಣೆ ಮಾಡುತ್ತಾರೋ ಅವರಿಗೆ ಎಲ್ಲಾ ಜನ್ಮಗಳು ಭಗವಂತನ ಪೂಜೆಯೇ ಆಗಿಬಿಡುತ್ತೆ. ಅಂದರೆ ಅದಕ್ಕೆ ಹೇಳುತ್ತಾರೆ ಕುಯೋನಿಗಳು ಬರಲು ಅಂಜೆ. ನನಗೆ ಮುಂದೆ ನಾನಾ ನೀಚ ಯೋನಿಗಳೇನಾದರೂ ಬಂದ್ರೆ ನಾನು ಹೆದರಿಕೆ ಇಲ್ಲ, ಸಾಧನೆ ಹೋಗುತ್ತಲ್ಲ ಅಂತಿಲ್ಲ. ಈ ಜನ್ಮದಲ್ಲೇ ಆ ಯೋನಿಗಳಲ್ಲಿ ಬಂದಾಗ ತಿರುಗಾಡಿದ್ದು ತಿಂದದ್ದು ಎಲ್ಲ ಇವಾಗೆ ಕೃಷ್ಣಾರ್ಪಣ ಬಿಡಿಸ್ತಾ ಇದ್ದೀಯ, ಆದ್ದರಿಂದ ನನಗೆ ಹೆದರಿಕೆ ಇಲ್ಲ ಹರಿಯೇ. ಕುಯೋನಿಗಳು ಬರಲಂಜೆ, ಏನು ಬೇಡುವುದಿಲ್ಲ ನಿನ್ನ. ಕುಯೋನಿಗಳು ಬರಲಂಜೆ, ಮತ್ತೇನು ಬೇಕು? ಲಕ್ಷ್ಮೀ ಪ್ರಾಣಪತಿ ತತ್ವೇಶರಿಂದೊಡಗೂಡಿ ಗುಣ ಕಾರ್ಯ ತಾನೇ ಮಾಡುವನೆಂಬ ಈ ಸುಜ್ಞಾನವೇ ಕರುಣಿಸುವುದನಗೆ ಮಹಾನುಭಾವ ಮುಹುರಮುಹು ಪ್ರಾರ್ಥಿಸುವೆನೆ ನಿಂತೆಂದು ಅಂತ ತಿಳಿಸಿಕೊಡುತ್ತಾ ಇದ್ದಾರೆ. ಮಲ್ಲಿಗೆ ಸ್ಥೂಲ ಶರೀರ ಸೃಷ್ಟಿ ಪ್ರಕರಣ ಪೂರ್ಣಗೊಳಿಸಿ ಮುಂದಿನ ಪ್ರಕರಣ ಯಾವುದು ಅಂದರೆ ಅವಸ್ಥಾ ತ್ರಯ ನಿರ್ಮಾಣ ಪ್ರಕರಣ ಎಂಬುದನ್ನು ಹೇಳುತ್ತಾ ಇದ್ದಾರೆ. ಮೂರು ಅವಸ್ಥೆಗಳನ್ನು ದೇವ ಕೊಡತಾ ಇದ್ದಾನೆ, ಅದನ್ನು ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಾಳೆ ನಾಳದ್ದು ಎರಡು ದಿವಸ ಇರುತ್ತೆ, ಇವತ್ತೈದು ತಾನೇ, ನಾಳೆ ಆರು, ನಾಳದ್ದು ಏಳು, ಏಳಾದ ಮೇಲೆ ಎಂಟರಿಂದ ಹದಿನೈದರವರೆಗೂ ಇರಲ್ಲ, ಹದಿನಾರರಿಂದ ಶುರುವಾಗುತ್ತೆ. ಯಾಕೆ ಸೋದೆಯಲ್ಲಿ ಕಾರ್ಯಕ್ರಮ ಎಂಟರಿಂದ ಹದಿನಾಲ್ಕು, ಅಲ್ಲೇ ಪ್ರವಚನ ಇರುತ್ತೆ, ಎಲ್ಲರೂ ಬರಬಹುದು.